ನಾನು ಮೊದಲ ಮಗನಾಗಿದ್ದೇನೆ ಅವೆಲ್ಲ ಅಲ್ಲಿದೆ. ಅದಕ್ಕೆಲ್ಲ ಅರ್ಥ ಆಗ್ತದೆ. ಯಜುಸಂಹಿತ ಯಜುರ್ವೇದದ ಉಪನಿಷತ್ತಾದ್ದರಿಂದ ಯಜುಸಂಹಿತ ಗ್ರಂಥವನ್ನೇ ಕೋಟ್ ಮಾಡಿದ್ದಾರೆ. ಅಲ್ಲಿ ಹೇಳ್ತಾ, ಅಹಂ ಅಸ್ಮಿ ಪ್ರಥಮಜಾವೃತ ಅಸ್ಯ ಪೂರ್ವಂ ದೇವೇಭ್ಯ ಅಮೃತಸ್ಯ ನಾಭೌ. ಅದಕ್ಕೆ ದೇವೇಭ್ಯ ಪೂರ್ವಜಶ್ಚ ಅಹಂ ಮುಕ್ತ ನಾಮ ಆಶ್ರಯ ಸದಾ. ನಾನು ಮೊದಲು ಹುಟ್ಟಿದವನು, ಎಲ್ಲ ದೇವತೆಗಳಿಗಿಂತ ಮುಂಚೆ ಹುಟ್ಟಿದವನು. ಮುಕ್ತಾನಾಂ ಆಶ್ರಯ ಸದಾ, ಮುಕ್ತರಾದ ಮೇಲೂ ಕೂಡ ಬ್ರಹ್ಮದೇವರು ಎಲ್ಲ ಮುಕ್ತರಿಗೂ ಒಡೆಯರಾಗಿ ಮೇಲಿದ್ದಾರೆ. ಯೋದದಾಚಿಚ ಮಾಂ ಸಮ್ಯಕ್ ವಿಷ್ಣುದತ್ವ ಪ್ರದರ್ಶಕ ಸ ಇತ್ಥಮೇವ ಮಾಂ ಯಾತಿ ವಿಷ್ಣೋರನ್ನಮಹಂ ಸದಾ. ಯೋದದಾಚಿಚ ಮಾಂ ಸಮ್ಯಕ್ ವಿಷ್ಣುತತ್ವ ಪ್ರದರ್ಶಕ. ಯಾರು ವಿಷ್ಣುತತ್ವವನ್ನು ಪ್ರದರ್ಶನ ಮಾಡ್ತಾ, ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ, ಮಾಂ ದದ್ಯಾತ್ ನನ್ನ ನನ್ನ ಜೀವೋತ್ತಮತ್ವವನ್ನು ಯಾರು ಪ್ರತಿಪಾದನೆ ಮಾಡ್ತಾರಲ್ಲ ಅವರಿಗೆ, ವಿಷ್ಣು ಸರ್ವೋತ್ತಮತ್ವದ ಜೊತೆಗೆ ನನ್ನ ಜೀವೋತ್ತಮತ್ವವನ್ನು ಯಾರು ಪ್ರತಿಪಾದನೆ ಮಾಡ್ತಾರಲ್ಲ, ಸ ಇತ್ಥಮೇವ ಮಾಂ ಯಾತಿ, ಅವನು ಕೂಡ ನನ್ನ ಹತ್ರ ಬರ್ತಾನೆ, ಮುಕ್ತನಾಗ್ತಾನೆ ಅಂತ ಅರ್ಥ. ವಿಷ್ಣೋರನ್ನಮಹಂ ಸದಾ, ನಾನು ವಿಷ್ಣುವಿಗೆ ಸದಾ ಅನ್ನನಾಗಿದ್ದೇನೆ. ಮಮಾನ್ನಂ ಸರ್ವಜೀವಾಸ್ತು, ಉಳಿದೆಲ್ಲ ಜೀವರು ನನ್ನ ಅನ್ನವಾಗಿದ್ದಾರೆ. ಯಾವ ಭೋಗ್ಯಾಹ ಮಮ ಯತಸ್ಸದಾ, ಸರ್ವಂ ಅಭಿ ಅಭವಂ ಸರ್ವಂ ಅಭ್ಯಭವಂ, ಎಲ್ಲರ ಮೇಲೆ ನಾನಿದ್ದೇನೆ. ಯಾವುದರಲ್ಲಿ? ಗುಣೈ ಸರ್ವೈಶ್ಚ ನಿತ್ಯ ಕೈ, ಎಲ್ಲ ಗುಣಗಳಿಂದ, ನಿತ್ಯವಾದ ಗುಣಗಳಿಂದ ನಾನು ಇವಳದ ಎಲ್ಲ ಜೀವರ ಮೇಲಿದ್ದೇನೆ. ಜೀವೋತ್ತಮ ಸುವರ್ಣೋ ಭಗವಾನ್ ವಿಷ್ಣು ಜ್ಯೋತಿಸ್ಸ ಮಮ ರೇಚಕ. ಸುವರ್ಣ ಜ್ಯೋತಿ ನಾನು ಅಂದರೆ, ಸುವರ್ಣ ಅಂದರೆ ನಾರಾಯಣ, ಅವನಿಗೆ ನನಗೆ ಜ್ಯೋತಿಯಾಗಿ ಮಮ ರೇಚಕ, ನನ್ನ ಉದ್ಧಾರಕ್ಕೆ ಕರ್ತೃವಾಗಿದ್ದಾನೆ. ಯೋ ಅಹಂ ಏವಂ ವಿತ್ ಅಭವಂ ತಸ್ಯಮೇ ಮಾಧವ ಪತಿ. ಯಹ ಅಹಂ ಏವಂ ವಿತ್ ಅಭವಂ, ನಾನು ಈ ರೀತಿಯಲ್ಲಿ ಅವನನ್ನು ತಿಳಿದವನಾಗಿದ್ದೇನೆ. ತಸ್ಯಮೇ ಮಾಧವ ಪತಿ, ನನಗೆ ಮಾಧವನೇ ಪತಿ ಸ್ವಾಮಿ. ಇತಿ ಬ್ರಹ್ಮ ಗಾಯಮಾನಃ ಮುಕ್ತಶ್ಚರತಿ ಸರ್ವದಾ. ಈ ರೀತಿಯಾಗಿ ಮುಕ್ತರಾದ ಬ್ರಹ್ಮದೇವರು ದೇವರನ್ನು ಕುರಿತು ಸಾಮಗಾನವನ್ನು ಮಾಡ್ತಾ ಸರ್ವದಾ ಚರತಿ, ಯಾವಾಗಲೂ ಸಂಚಾರ ಮಾಡಿಕೊಂಡಿರ್ತಾರೆ. ಇದಿಷ್ಟಕ್ಕೆ ಪೂರ್ತಿ ಅರ್ಥ ಹೇಳ್ತಕ್ಕಂತಹ ಯಜುಸಂಹಿತ ವಾಕ್ಯ ಇದು. ಇತಿ ಯಜುಸಂಹಿತಾಯಾಮ್. ಅದಕ್ಕೆಲ್ಲ ಯಾವುದಕ್ಕೆ ಬ್ರಹ್ಮಶಿರ ಎಲ್ಲಿದೆ? ಎಲ್ಲಿದೆ? ಶ್ರೀಪತಿಂಚ ಗುರೂನ್ ಪಾಶ್ಯಂ ಭಜೇಹಂ ಬಾದರಾಯಣಂ. ಎಷ್ಟು? 405. ತಥಾ ಚ ಯೋಧಿಕಾರಿ ಮಮಾನ್ನಮಿತಿ ಸರ್ವಜೀವಾಹ. ಎಲ್ಲಿದೆ ಪದ್ಮಪುರಾಣ ಅಂತ? ವಿಷ್ಣು ಅಹಂ ಅನ್ನಮಿತ್ತೇ ಪುನರುಕ್ತಿ ಪರಿಹಾರಾಯ ವ್ಯಾಚಷ್ಟೇ ವಿಷ್ಣೋರನ್ನಮಿತಿ. ನೃಸಿಂಹರೂಪಿಣ ವಿಷ್ಣುನ ಅಹಮದ್ಯ ಸಂಹಾರ್ಯ ಬ್ರಹ್ಮ ಚರ್ಮ ಶಿರಃ ಪಟ್ಟೌ ಇತ್ಯಾದಿ ವಚನಾದಿತ್ಯರ್ಥ ಸದಾ ಇತ್ಯಭಿಗಾನ ಸೂಚಯತಿ ಯದ್ವಾ ವಿಷ್ಣುಕರ್ತಕ ಭೋಗ ವಿಷಯ ಇತ್ಯರ್ಥ ತಥಾ ಹಿ. ಅಲ್ಲಿ ಬ್ರಹ್ಮ ಚರ್ಮ ಶಿರಃ ಪಟ್ಟಿ ಇತ್ಯಾದಿ ವಚನ ಇತ್ಯಾದಿವಾದ ಯಾವ ರೀತಿ ಸಂಹಾರ ಮಾಡ್ತಾರೆ ಅಂದರೆ, ಬ್ರಹ್ಮದೇವರು ಚರ್ಮ ಶಿರಸ್ಸೆ ಪಟ್ಟಿ ಇತ್ಯಾದಿಯಾಗಿ ಅಂಥೇಳಿ ವಚನ ಇದೆ. ಆ ಪ್ರಕಾರ ಹೇಗೆ ಅತೃತ್ವ ಅಂಬುದನ್ನು ಆ ವಾಕ್ಯ ವಿವರಣೆ ಮಾಡಿದೆ ಅಂಥೇಳಿ ಉಲ್ಲೇಖ ಮಾಡಿದರು. ಯಥೋಕ್ತಂ ಛಾಂದೋಗ್ಯ ಭಾಷೆ ಸಪ್ತಮಾಧ್ಯಾಯ ಇತ್ಯಾದಿ ಹೇಳಿರೋದರಿಂದ ಅಲ್ಲಿ ವಾಕ್ಯ ಸೇರಿಸಿ ಹೇಳಿದ್ದರಿಂದ ಅತೃತ್ವವನ್ನು ನಿರೂಪಣೆ ಮಾಡ್ತಕ್ಕಂಥ ಭಾಗ. ಇಷ್ಟಾದ ಮೇಲೆ ಅನ್ನಂ ಭಗವಂತಂನ ಪರಿಚಕ್ಷೀತ, ಅನ್ನಂನ ಪರಿಚಕ್ಷೀತ ಅಂತಿದೆ. ಅನ್ನ ಶಬ್ದಕ್ಕೆ ಈ ಅನ್ನ ಅಂತ ಹೊರಗಿನ ಅರ್ಥ, ಒಳಗಿನ ಅನ್ನ ಅಂದರೆ ನಾರಾಯಣ. ಅನ್ನಂ ಅನ್ನಾದ ಏವಚ, ದೇವರನ್ನು ಎಂದೂ ಸಹ ಏನು ಮಾಡಬಾರ್ದು, ನಾ ಪರಿಚಕ್ಷೀತ ನಾ ನಿರಾಕುರ್ಯಾತ್, ದೇವರು ಎಂದೂ ನಿರಾಕರಣೆ ಮಾಡಬಾರ್ದು. ತದ್ಗುಣಾನ್ ತತ್ ಕರ್ಮಣಿ ವಾ ಕುತ್ರಾಪಿ ಬಹುಕುರ್ವೀತ. ತದ್ಗುಣಾನ್ ಆತನ ಗುಣಗಳನ್ನು ಬಹು ಅನ್ನಂ ಬಹುಕುರ್ವೀತ ಅಂದ್ರೇನು, ದೇವರ ಗುಣಗಳನ್ನು ವಿಶೇಷವಾಗಿ ಪ್ರಸಾರ ಮಾಡಬೇಕು. ಹರಿಸರ್ವೋತ್ತಮತ್ವ ಆತನ ನಿರ್ದೋಷತ್ವವನ್ನು ಪ್ರಸಾರ ಮಾಡಬೇಕು. ತತ್ಕರ್ಮಾಣಿ ಆತನ ಸೃಷ್ಟಿ ತತ್ಕರ್ಮಾಣಿ ವಾ, ತತ್ಕರ್ಮಣಿ ಆಗಿದೆ, ತತ್ಕರ್ಮಾಣಿ ಇರಬೇಕು. ತದ್ಗುಣಾನ್ ತತ್ಕರ್ಮಾಣಿ ವಾ, ಕರ್ಮ ಅಲ್ಲಿ ಸರಿ ಇರಬೇಕೆ, ಅದರಲ್ಲಿ ಸರಿ ಇದೆಯಾ? ಕರ್ಮಾಣಿ ವಾ ಆತನ ಕರ್ಮಗಳು ಅಂದರೇನು, ಜಗತ್ಸೃಷ್ಟಿಯಾದಿ ಕರ್ತೃತ್ವ. ಬಹುಚಿತ್ರ ಜಗದ್ಬೋಧಾಕರಣಾತ್ ಪರಶಕ್ತಿರನಂತ ಗುಣಃಪರಮಃ ಇತ್ಯಾದಿಯಾಗಿ ಕುತ್ರಾಪಿ ಬಹುಕುರ್ವೀತ, ಅವಕಾಶ ಸಿಕ್ಕಾಗೆಲ್ಲ ವಿಶೇಷ ಪ್ರಸಾರ ಮಾಡಬೇಕಾದ ಎಲ್ಲರಿಗೂ ಸಂದೇಶ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದ ಎಂಬುದು ಎಲ್ಲರಿಗೂ ಸಂದೇಶ. ಯತಿಗಳಿಗೆ ಭಾರಿ ವಿಶೇಷ ಸಂದೇಶ. ಬಹುಗುಣತ್ವೇನ ಪ್ರತಿಪಾದಯೇ ಭಗವಂತಂ. ಅದು ಬಹುಗುಣತ್ವ ಉಪನಿಷತ್ ಹೇಳ್ತಾ ಇದೆ, ಪರಮಾತ್ಮನನ್ನು ಗುಣಪೂರ್ಣ ಅಂತ ಪ್ರತಿಪಾದನೆ ಮಾಡಿ ಅಂಥೇಳಿ. ಅವ್ರು ನಿರ್ಗುಣ ಅಂತ ಪ್ರತಿಪಾದನೆ ಮಾಡಿದ್ದು ವಿರುದ್ಧ ಆಯ್ತಾಗ. ಉಪನಿಷತ್ ಹೇಳಿದ್ದೇ ಒಂದು, ಅವ್ರು ಮಾಡ್ತಿರೋದೇ ಒಂದಾದ್ದರಿಂದ ಆಪೋಸಿಟ್ ಹೇಳಿದ್ದರಿಂದ ಅವರು ನಿಂದೆಗೆ ಗುರಿಯಾಗ್ತಾರೆ. ದೇವರನ್ನು ನಿಂದೆ ಮಾಡಬಾರ್ದು ಅಂತ ಹೇಳಿ ನಿಂದೆ ಮಾಡ್ತಾ ಇದ್ದಾರೆ ಅವರಿಗೆ. ಆ ರೀತಿ ಮಾಡಬಾರದು. ಯಥಾ ಜಯಾ ಕಯಾಚ ವಿದ್ಯಾ ವಿಧಯ ಬಹ್ವನ್ನಂ ಪ್ರಾಪ್ನುಯಾತ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನಿಗೆ ಯಾವುದೇ ರೀತಿಯಲ್ಲಿ ಬಹ್ವನ್ನ ಸಿಗುತ್ತೆ ಅವನಿಗೆ. ಇಲ್ಲೂ ಕೂಡ ಅನ್ನ ಅಂತೇಳಿ ಅವನಿಗೆ ಗುಣಗಳು ಬರುತ್ತೆ, ದೋಷಗಳು ಕಡಿಮೆ ಆಗುತ್ತೆ ಅಂತ ಒಳಗಿನ ಅರ್ಥ. ಅನ್ನ ಪ್ರಾಪ್ತಿ ಆಗ್ತಾ ಹೊರಗಿನ ಅರ್ಥ. ಅತಿ ಪ್ರಯತ್ನೇನಾಪಿ ವಿಹಿತ ಪ್ರಕಾರೇಣ ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾತ್. ಅನ್ನವನ್ನು ಹೊಂತಾನೆ ಅಂತ ಹೇಳಿದರೆ ಭಗವದ್ವಿದ್ಯಾಂ ಪ್ರಾಪ್ನುಯಾ, ಭಗವದ್ವಿದ್ಯೆಯನ್ನು ಪಡಿತಾನೆ. ಇದು ಮುಖ್ಯ. ಅನ್ನದಾನ ಮಾಡೋದರಿಂದ ವಿದ್ಯಾಪ್ರಾಪ್ತಿಗೆ ಸಾಧನ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿದಾಗ ನೂರಾರು ಜನಕ್ಕೆ ಮಾಡಿದರೂ ಭಾರಿ ಹೆಸರು ಬರುತ್ತೆ. ಸುಮ್ಮನೆ ಊಟ ಆಗಿ ಲಕ್ಷಾಂತರ ಜನಕ್ಕೆ ಹಾಕಿದರೂ ಹೆಸರು ಬರೋದಿಲ್ಲ. ವಿದ್ಯಾರ್ಥಿಗೆ ಮಾಡ್ತಕ್ಕಂಥ ಒಂದು ಸಹಕಾರ ಅವ್ರ ಮುಂದೆ ಸಮಾಜದಲ್ಲಿ ಜ್ಞಾನವೃದ್ಧಿಗೆ ಕಾರಣವಾಗೋದ್ರಿಂದ ಹೆಚ್ಚು ಕೀರ್ತಿ. ನಾಲ್ಕಾರು ಜನಕ್ಕೆ ಮಾಡಿದರೂ ಭಾರಿ ಕೀರ್ತಿ. ಅದಕ್ಕೆ ಹಿಂದಿನ ಕಾಲ ವಾರ ಅನ್ನ ಕೊಡೋದು ಅಂದರೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಇದ್ದಾಗಿರ್ತೈತೆ. ಹೆಚ್ಚು ಕಡೆ ನಮ್ಮನೆ ಬನ್ನಿ ಅಂತ ಕರೀತಾ ಇದ್ರು. ಈಗ ಪೂರ್ತಿ ಹೊರಟೋಯ್ತದ. ಅತಿ ಪ್ರಯತ್ನೇ ನಾಪಿ, ಅದು ಕಾರಣ ಇದೇನೆ ಅದಕ್ಕೆ. ಯಥಾ ಅದರಿಂದ ವಿದ್ಯಾಪ್ರಾಪ್ತಿ, ಅವರಿಗೆ ವಿದ್ಯಾಪ್ರಾಪ್ತಿ ಆಗಾಯಿತು. ಆಪಣೆ ಇವರಿಗೆ ಮುಂದೆ ವಿದ್ಯಾಪ್ರಾಪ್ತಿ ಆಗುತ್ತೆ. ವಿಧಯ ಬಹ್ವನ್ನಂ ಪ್ರಾಪ್ನಿ ಅತಿ ಪ್ರಯತ್ನೇನಾಪಿ ವಿಹಿತ ಪ್ರಕಾರೇಣ ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾತ್. ಅದಕ್ಕೇನೆ ಅತಿ ಪ್ರಯತ್ನ ಮಾಡಿ ವಿಹಿತ ಪ್ರಕಾರೇಣ, ತಮಗೆ ಯಾವ ಗ್ರಂಥ ವಿಹಿತ, ಯಾವ ರೀತಿ ವಿಹಿತ ಎಲ್ಲ ಅರ್ಥ ಮಾಡಿಕೊಂಡು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿದ್ದು ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾತ್. ಅಂದರೆ ವಿದ್ಯಾ ಸಂಪಾದನೆ ಮಾಡಬೇಕು ಅಂದರೆ ಔಟ್ ಆಫ್ ದಿ ಹೋಗಿ ಮಾಡಬಾರ್ದು. ಕಾರಣ ಸುಳ್ಳು ಹೇಳಿ ವಿದ್ಯಾ ಪ್ರತಿಪಾದನೆ ಮಾಡೋದು, ಆ ರೀತಿ ಮಾಡಬಾರ್ದು. ಸರಿಯಾದ ರೀತಿಯಲ್ಲಿ ಹೇಳಿನೇ ತನಗೆ ಅರ್ಹತೆಯನ್ನು ಎಷ್ಟಿದೆ ಅಷ್ಟು ತಿಳ್ಕೊಂಡು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಶ್ರೀ ಶೂದ್ರ ಬ್ರಹ್ಮಬಂಧು ನಾಮ ತ್ರಯೀನ ಶ್ರುತಿಗೋ ಚರ ಎಲ್ಲ ಇದೆ. ಅದಕ್ಕೆ ಅವ್ರು ವೇದಾದಿಗಳಿಂದ ವಿದ್ಯೆ ಪಡಿತೇನೆ ಅಂತ ಹೋಗಬಾರ್ದು. ವಿಹಿತ ಪ್ರಕಾರ ಮತ್ತು ಅವೆಲ್ಲ ಅರ್ಥ ಇದೆ. ಪ್ರಜಾಪತಿ ಹೀ ಪ್ರಥಮಜ ಋತಸ್ಯ ಆತ್ಮನ ಆತ್ಮಾನಂ ಅಭಿ ಸಂಬಭೂವ ಪ್ರಜಾಪತೇನ ತು ಏತಾತ್ ಅನ್ಯೋ ವಿಶ್ವಾಚಾತಾನಿ ಪರಿತಾಪಭೂವ ಇತ್ಯಾದಿನ ವಿರಿಂಚಶೈವ ಏತತ್ ಜ್ಞಾನಂ. ಇಂಥ ಹಿರಿಮೆ ಯಾರಿಗಿದೆ? ನಾನು ಬ್ರಹ್ಮದೇವ ಪರಮಾತ್ಮನ ಮೊದಲ ಮಗ ಇತ್ಯಾದಿ ಚಿಂತನೆ ಎಲ್ಲರೂ ಮಾಡಬಾರದು. ವಿರಿಂಚಶೈವ ಏತತ್ ಜ್ಞಾನ, ಬ್ರಹ್ಮದೇವರಿಗೆ ವಿಹಿತವಾದಂಥ ಜ್ಞಾನ. ಅದು ಉಳಿದವರು ಏನು ತಿಳಿಬೇಕು? ಬ್ರಹ್ಮದೇವರು ತಿಳ್ಕೊತಾರೆ ನಾನು ಪರಮಾತ್ಮನ ಪ್ರಥಮ ಸೃಷ್ಟಿ ಅಂತ ಹೇಳಿ. ನಾವು ಅದು ಹೇಳಬೇಕಾದ್ರೆ ಬ್ರಹ್ಮದೇವರು ಪರಮಾತ್ಮನ ಪ್ರಥಮ ಸೃಷ್ಟಿ ಅಂತ ಹೇಳಬೇಕು. ನಾವು ಹಾಗೆ ಹೇಳ್ಕೋಬಾರ್ದು. ಮತ್ತೆ ಡೈರೆಕ್ಟ್ ಸ್ಪೀಚನ್ನು ಚೇಂಜ್ ಮಾಡಬೇಕಲ್ಲ. ಹಾಂ, ವಿರಿಂಚಶೈವ ಏತತ್ ಯಾತಕ್ಕೆ ಬೇಗ ಬೇರೆ ಏಕಾಶ ಕಡೆ ಬಂದಿದೆ. ವಿಶ್ವಾಜಾತಾನಿ ಪರಿತಾಪಭೂವಾ, ಹುಟ್ಟಿದ ಎಲ್ಲರ ಮೇಲೆ ಬ್ರಹ್ಮದೇವರಿದ್ದಾರೆ ಇತ್ಯಾದಿ ವೇದ ವಾಕ್ಯಗಳು. ಪ್ರಜಾಪತಿ ಪ್ರಥಮಜ ಋತಸ್ಯ ಆತ್ಮನ ಆತ್ಮಾನಂ ಅಭಿಸಂಬಭೂವ ಪ್ರಜಾಪತೇ ನತು ಏತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾಪಭೂವ. ಎಲೆ ಪ್ರಜಾಪತಿ ಬ್ರಹ್ಮದೇವರೇ, ನಿಮ್ಮನ್ನು ಬಿಟ್ಟರೆ ಯಾರು ಯಾರು ಕೂಡ ಎಲ್ಲ ಜಗತ್ತನ್ನು ಮೀರಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದವಾಕ್ಯ ಹೇಳಿದೆ. ಎದ್ ಅನ್ಯೋ ನ ಪರಿಪಭೂವ ಇತಿ ನಿಷೇಧ, ಉಳಿದವರಿಗೆ ನ ಪರಿಪಭೂವ, ಉಳಿದವರಿಗೆ ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಎಲ್ಲರೂ ಕೂಡ ಉಪನಿಷತ್ತನ್ನು ಚಿಂತನೆ ಮಾಡಬೇಕಾದ್ರೆ ಅಧಿಕಾರಿ ಅರ್ಥ ಮಾಡ್ಕೊಂಡು ಚಿಂತನೆ ಮಾಡಬೇಕೇ ಹೊರತು ಸುಮ್ಮನೆ ಮಾಡಬಾರ್ದು. ವಿದ್ಯುತ್ವತ್ ಮಾನುಷ ವಿದ್ಯು ಸೂರ್ಯಮಂಡಲವತ್ ಸುರಾಹ ಪ್ರತಿಬಿಂಬವಚ್ಚ ಗಿರೀಶೋ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ. ದೇವರ ದರ್ಶನದಲ್ಲಿ ವ್ಯತ್ಯಾಸ ಇದೆ. ವಿದ್ಯುತ್ವನ್ ಮಾನುಷ ವಿದ್ಯು, ಮನುಷ್ಯೋತ್ತಮರಿಗೆಲ್ಲ ಪರಮಾತ್ಮ ಹೇಗೆ ದರ್ಶನ ಕೊಡ್ತಾನಂತೆ? ವಿದ್ಯುತ್ ಮಿಂಚಿನಂತೆ ಕಾಣಿಸ್ತಾನಂತೆ. ಸೂರ್ಯಮಂಡಲವತ್ ಸುರಾಹ, ದೇವತೆಗಳ ಸೂರ್ಯಮಂಡಲದಂತೆ ಕಾಣುತ್ತೆ. ಮಿಂಚು ಸ್ವಲ್ಪ ಬೇಗ ಹೋಗಿಬಿಡುತ್ತೆ, ಮತ್ತೆ ಐವರಿಗೆ ಹಾಗಲ್ಲ. ಸೂರ್ಯಮಂಡಲದಂತೆ ಸ್ಪಷ್ಟ ಹೆಚ್ಚೊತ್ತು ಕಾಣುತ್ತಾರೆ. ಪ್ರತಿಬಿಂಬವಚ್ಚ ಗಿರೀಶಃ, ರುದ್ರದೇವರು ಪ್ರತಿಬಿಂಬದಂತೆ ಕಾಣ್ತಾರೆ, ಇನ್ನೂ ಕ್ಲಾರಿಟಿ ಜಾಸ್ತಿ. ಬ್ರಹ್ಮ ಏನಂ ಪಶ್ಯತಿ ಸ್ಫುಟ, ಬ್ರಹ್ಮದೇವರು ಮಾತ್ರ ಸ್ಪಷ್ಟ ಕಾಣುತ್ತೆ. ಪ್ರತಿಬಿಂಬ ಅಂತ ಹೇಳಿದಾಗ ಸ್ವಲ್ಪ ಡಿಸ್ಟಾರ್ಟ್ ಆಗಿರುತ್ತೆ. ಪ್ರತಿಬಿಂಬ ಬಿಂಬದಷ್ಟು ಕ್ಲಾರಿಟಿ ಇರೋದಿಲ್ಲ, ಆದರೆ ಬ್ರಹ್ಮದೇವರಿಗೆ ಮಾತ್ರ ಡೈರೆಕ್ಟ್ ನೋಡೋ ಶಕ್ತಿ ಇದೆ. ಅದಕ್ಕೇ ಅವರು ಬ್ರಹ್ಮದೇವರಷ್ಟು ದೇವರು ಅಂತ ಹೇಳಿದವರಿಲ್ಲ. ಬ್ರಹ್ಮ ಈ ಸ್ಥಿರಚಿದ್ ರೂಪೋ ಬಹುಳಾತ್ಮ ವಿಶೇಷತಃ ಅನ್ನೇ ಕ್ರಮಾದ ಅಬಹುಲಾತ್ ಅಬಹುಲಾಹ ತಥಾ ಚಂಚಲ ಚೇತಸಃ. ಬ್ರಹ್ಮ ಹಿ ಸ್ಥಿತಿ ಸ್ಥಿರಚಿದ್ ರೂಪ, ಬ್ರಹ್ಮದೇವರು ಸ್ಥಿರ ಚಿದ್ರೂಪರು. ಸ್ಥಿರವಾದ ಜ್ಞಾನ ಚಿತ್ತ ಅಂದರೆ ಜ್ಞಾನ, ಜ್ಞಾನ ರೂಪರು. ಎಂದು ಜ್ಞಾನ ಹ್ರಾಸಾದಿಗಳಿಲ್ಲ ಅವರಿಗೆ. ಬಹುಲಾತ್ಮ ಜ್ಞಾನ ವೃದ್ಧಿ ಇದೆ ಬ್ರಹ್ಮದೇವರಿಗೆ, ಜ್ಞಾನ ಹ್ರಾಸ ಇಲ್ಲ. ಆ ಮುಕ್ತೇ ವರ್ಧಮಾನಂ ಅಂಥೇಳಿ ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ. ಬಹುಲಾತ್ಮ ವಿಶೇಷತ, ಆ ವೃದ್ಧಿ ಕೂಡ ಪ್ರಕಾಶ ವಿಶೇಷ, ಸಾಮಾನ್ಯ ವೃದ್ಧಿ ಇರೋಂಥ ವೃದ್ಧಿ ಅಲ್ಲ ಅದು. ವಿಶೇಷ ಶೇಷ ಸೇನಃ ಪುನರ್ಧಿಯಂ. ವೇದವ್ಯಾಸ ದೇವರ ಮುಂದೆ ಆಚಾರ್ಯ ಕೂತು ಪಾಠ ಕೇಳಿದರಂತೆ. ಅವರೆಲ್ಲ ಗೊತ್ತಿದ್ದವ್ರು ಯಾಕೆ ಕೇಳಿದರು ಅಂತ ಕೇಳಿದರೆ, ಗೊತ್ತಿದ್ದು ಕೇಳಿದರು. ವಿಶೇಷ ಶೇಷ ಸೇನಃ, ಏನು ಬಂತು ಅದಕ್ಕೊಂದು ವಿಶೇಷ ಮಹತ್ವ ಬಂತು, ಆ ರೀತಿ ಕೇಳಿದರು ಅಂತ ಹೇಳಿರೋದ್ರಿಂದ ಏನೂ ಗೊತ್ತಿಲ್ಲದೆ ಕೇಳೋದು ಬೇರೆ, ಗೊತ್ತಿದ್ದು ಕೇಳಿ ವಿಶೇಷವನ್ನು ತಿಳಿಯೋದು ಬೇರೆ, ಆ ರೀತಿ ಆಯಿತು. ಅನ್ನೇ ಕ್ರಮಾತ್ ಅಬಹುಲಃ, ಒಂದೇ ಕ್ರಮಾತ್ ಅಬಹುಲಃ, ಉಳಿದವರೆಲ್ಲ ಅಷ್ಟು ಬಹುಲ ಜ್ಞಾನ ಹೊಂದಿಲ್ಲ ಉಳಿದವರೆಲ್ಲ ಕೂಡ. ಅದಕ್ಕೆ ಬಹುಲ ಪ್ರಜ್ಞ, ಪೂರ್ಣ ಪ್ರಜ್ಞ, ಪೃಥಲ ಪೃಥು ಪ್ರಬೋಧ, ಹೀಗೆಲ್ಲ ಆಚಾರ್ಯ ಹೆಸರುಗಳು. ತಥಾ ಚಂಚಲ ಚೇತಸ, ಉಳಿದವರೆಲ್ಲ ಚಂಚಲ ತೇಜಸ್ಸು, ದೇವರ ಕಡೆಯಿಂದ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿಬಿಡ್ತಾರೆ. ತಸ್ಮಾತ್ ಸಮ್ಯಂಗ್ ನ ಪಶ್ಯಂತಿ, ಅದಕ್ಕೆ ಅವರಿಗೆ ಕ್ಲಾರಿಟಿ ಇಲ್ಲ. ಧರ್ಮ ಸ್ವಲ್ಪ ತಪ್ಪಿದ್ರು ಕೂಡ ಏನಾಗುತ್ತೆ, ದರ್ಶನದಲ್ಲಿ ವ್ಯತ್ಯಾಸ ಆಗುತ್ತೆ. ಗುರಿ ಸ್ವಲ್ಪ ತಪ್ಪಿದ್ರೆ ಎಲ್ಲೋ ಹೋಗಿಬಿಡುತ್ತಲ್ಲ, ಆ ಥರ ಸ್ವಲ್ಪ ಹೆದ್ದು ಇಲ್ಲಿ ನೋಡಿದ್ರೆ ಇಷ್ಟೇ ತಪ್ಪುತ್ತಾನೆ, ಅದೆಲ್ಲೋ ಹೋಗಿರುತ್ತೆ. ಅದಕ್ಕೆ ಮನುಷ್ಯರ ಚಂಚಲ ಚಿತ್ತರಾದ್ದರಿಂದ ಬ್ರಹ್ಮದೇವರ ಕ್ಲಾರಿಟಿ ಅವರಿಗೆ ಬರೋದಿಲ್ಲ ದರ್ಶನದಲ್ಲಿ. ತಸ್ಮಾತ್ ಸಮ್ಯಂಗ್ ನ ಪಶ್ಯಂತಿ ಹರಿಂ ಬ್ರಹ್ಮಾತು ಪಶ್ಯತಿ, ಬ್ರಹ್ಮದೇವರು ಚಂಚಲ ಚೇತಸ್ಕರಲ್ಲ, ಸ್ಥಿರಚಿದ್ರೂಪರವರು, ಅದಕ್ಕೆ ಸರಿಯಾಗಿ ನೋಡ್ತಾರೆ ದೇವರನ್ನು. ಇತಿ ಹರಿವಂಶ ವಚನಾಚ್ಯ ಬ್ರಹ್ಮೈ ವೈನಂ ಸಮ್ಯಕ್ ವೇದ, ಇದಿಷ್ಟು ಹರಿವಂಶದ ಮಾತುಗಳು. ಅದರಿಂದಾಗಿಯೇ ಬ್ರಹ್ಮದೇವರು ಮಾತ್ರ ದೇವರನ್ನು ಭಾರಿ ಸರಿಯಾಗಿ ತಿಳಿತಾರೆ. ಏನ ಯಾವ್ದ ಏನ ಹೌದು ಅಂದರೆ ಇದು ಸಾಧನೆ ಹೀಗೆ ಮಾಡ್ತಾರೆ, ಫಲ ಹಾಕಿ ಸಿಗುತ್ತೆ. ಯಾತಕ್ಕೆ ಇಷ್ಟೆಲ್ಲ ವ್ಯತ್ಯಾಸ ಹೇಳ್ತಿದ್ದಾರೆ ಅಂದರೆ ಅಪರೋಕ್ಷ ಜ್ಞಾನದ ಫಲ, ಅಪರೋಕ್ಷ ಜ್ಞಾನ ಈ ರೀತಿ ಆಗುತ್ತೆ ಅಂತ ಕಾಣಬೇಕಾದ್ರೆ ಈ ರೀತಿ ಕಾಣ ಬರೀ ಪಾದಮಾತ್ರ ದರ್ಶನ ಇತ್ಯಾದಿ ಆ ಥರ, ಅದೊಂದು ರೀತಿ ಇದೊಂದು ರೀತಿ ವ್ಯತ್ಯಾಸ, ಎರಡು ಸೇರಿಸ್ಕೋಬೇಕು. ಮತ್ತೆ ಬರೀ ಕಾಣೋದು ಪಾದ ಒಂದೇ, ಅದು ಮಿಂಚಿನಂತೆ ಕಾಣುತ್ತೆ, ಎರಡೆರಡು ಅರ್ಥ. ಮತ್ತೆ ಇವರಿಗೆ ಸೂರ್ಯಮಂಡಲ ಕಾಣುತ್ತೆ, ಹೆಚ್ಚೊತ್ತು ಕಾಣುತ್ತೆ, ಮಧ್ಯ ಕಾಣುತ್ತೆ, ಅವರಿಗೆ ಆಪಾದ ಶಿರಂಪರಿ ಅಂತ. ಅದೆಷ್ಟು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ದರ್ಶನದಲ್ಲಿ ತಾರತಮ್ಯ, ಸ್ಪಷ್ಟತ್ವದಲ್ಲಿ ತಾರತಮ್ಯ. ತಸ್ಮಾತ್ ಸಮ್ಯಂಗ್ ನ ಪಶ್ಯಂತಿ ಹರಿಂ ಬ್ರಹ್ಮಾತು ಪಶ್ಯತಿ ಇತಿ ಹರಿಯಂಶ ವಚನಾಚ್ಯ ಬ್ರಹ್ಮೈ ವೈನಂ ಸಮ್ಯಕ್ ವೇದ. ಆದ್ದರಿಂದ ಉಪಾಸನೆ ಎಲ್ಲರಿಗೂ ಅಲ್ಲ ಅಂತ ಹೇಳೋದಕ್ಕೆ ಇದಿಷ್ಟು ಆಧಾರಗಳು. ಯಶ್ಚ ಉಚ್ಚೋಥ ಸಭೋವ ಕಶ್ಚಿನ್ನೈ ವಾಸ್ತಿ ಅನಂತ ಸಚ್ಛಕ್ತೇ ತಂ ವಂದೇ ಪರಮೇಶಂ ಪ್ರಯಾಂಸಂ ಪ್ರೇಯಸಶ್ಚ ಮೇ ವಿಷ್ಣುಂ. ಆಚಾರ್ಯ ಉತ್ತರ ಮಂಗಲ ಇದು, ಸತ್ಯಂ ಗಾನಂ ಅನಂತಂ ಬ್ರಹ್ಮ ಆನಂದಂ ಬ್ರಹ್ಮ ಸರ್ವಶಕ್ತಿ ಏಕಂ ಅಂತ ಶುರು ಮಾಡಿದ್ರಲ್ಲ, ಈ ಮುಕ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಷ್ಯ ಮುಗಿತು, ಉತ್ತರ ಮಂಗಲ. ಯಶ್ಚ ಉಚ್ಚ ಅಥ ಸಮಹಾವ ಕಶ್ಚಿತ್ ನೈವಾಸ್ತಿ ಅನಂತ ಸಚ್ಛಕ್ತೇ, ಯಾರಿಗೆ ಉಚ್ಚ ಮೇಲ್ನವನಾಗಲಿ ಸಮಹಾವ ಸಮನಾಗಲಿ, ಕಶ್ಚಿತ್ ನೈವ ಅಸ್ತಿ ಯಾರು ಎಲ್ಲೆಲ್ಲೂ ಇಲ್ಲ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತು ಅಪಾಸ್ತಂ ರಸೋ ಯೋಷ್ಟಮಃ. ಅದರ ಅರ್ಥ ಇದು ಅನಂತ ಸಚ್ಛಕ್ತೇ, ಯಾತಕ್ಕೆ ಅಂದರೆ ಅನಂತ ಸಚ್ಛಕ್ತಿ, ಉಳಿದರೆಲ್ಲ ಶಾಂತ ಸಚ್ಛಕ್ತಿಗಳು, ಅನಂತ ಸಚ್ಛಕ್ತಿಯ ಮುಂದೆ ಶಾಂತ ಸಚ್ಛಕ್ತಿಯವರು ಎಂದೇ ಸಹ ಈಕ್ವಲ್ ಆಗಲಿಕ್ಕಾಗತ್ತೆ, ಸಾಧ್ಯನೇ ಇಲ್ಲ. ಅದು ಅನಂತ ಸಚ್ಛಕ್ತಿಯ ಪದ ಯಾತಕ್ಕೆ ಹೇಳಿದರು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಲ್ಲಿಯ ಪದ. ಅಂಥ ತಂ ವಂದೇ ಪರಮೇಶಂ ಪ್ರೇಯಾಂಸಂ ಪ್ರೇಯಸಶ್ಚ ಮೇ ವಿಷ್ಣುಂ, ತಂ ವಂದೇ ಪರಮೇಶಂ ಅಂತ ಪರಮಶ್ಚಾಸೋ ಈಶಶ್ಚ ಪರಮೇಶಃ ಅಥವಾ ಪರಮಾನರಮ ಪರಮಾಯಃ ಈಶಃ ಪರಮೇಶಃ, ಅದೊಂದು ಇನ್ನೊಂದು ರೀತಿಯ ಅರ್ಥ. ಅವೆಲ್ಲ ಲಿಂಗಾಚರಿಸರದಾಗಬಿಟ್ಟಿದೆ, ಪರಮೇಶಪ್ಪ ಪರಮೇಶ್ವರ ಅವೆಲ್ಲ ಬೇರೆದಾಗಿದೆ. ಆ್ಯಕ್ಚುಲಿ ಶಾಸ್ತ್ರದ ಹೆಸರುಗಳು ವಿಷ್ಣು ಕೂಡ. ತಂ ವಂದೇ ಪರಮೇಶಂ ಪ್ರೇಯಾಂಸಂ ಪ್ರೇಯಸಶ್ಚ ಮೇ ವಿಷ್ಣುಂ, ಅದು ಅತ್ಯಂತ ಪ್ರಿಯ. ಪ್ರೇಯಾಂಸಂ ಅಂತ ಹೇಳಿದರೆ ಪ್ರಿಯ, ಪ್ರೇಯಸಶ್ಚ ಪ್ರೇಯಾಂಸ ಪ್ರಿಯರಿಗಿಂತ ಪ್ರಿಯ, ಪ್ರಿಯರಲ್ಲಿ ಪ್ರಿಯ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಇದ್ದ ಹಾಗೆ ಪ್ರಿಯರಲ್ಲಿ ಪ್ರಿಯ. ಮೇ ವಿಷ್ಣುಂ ಅಂತಹ ವಿಷ್ಣು ಯಾರಿಗೆ, ಮೇ ಪ್ರೇಯಾಂಸಂ ಪ್ರೇಯಸಶ್ಚ ಪ್ರೇಯಾಂಸಂ ವಿಷ್ಣುಂ ಒಂದೇ ಅಂತ ವಿಷ್ಣುವನ್ನು ನಾನು ನಮಸ್ಕರಿಸುತ್ತೇನೆ ಅಂಥೇಳಿ ಉತ್ತರ ಮಂಗಲವನ್ನು ಮಾಡಿದರು. ವಿಷ್ಣುವಾಖ್ಯಂ ಸರ್ವದೈವಿ ಸುಪ್ರೇಷ್ಠಂ ಅಂತ ಮೊದಲು ಹೇಳಿದರು. ವಿಷ್ಣುವಾಖ್ಯಂ ಸರ್ವದೈವಿ ಸುಪ್ರೇಷ್ಠಂ, ಇಲ್ಲಿ ಪ್ರೇಯಸಶ್ಚ ಮೇ ವಿಷ್ಣು, ಸುಪ್ರೇಷ್ಠ ಅಂದರು ಒಂದೇ, ಪ್ರೇಯಸಾಂ ಪ್ರೇಯಸಶ್ಚ ಪ್ರೇಯಾಂಸಂ ಅಂದರು ಒಂದೇ, ಅತ್ಯಂತ ಪ್ರಿಯ ನನಗೆ ವಿಷ್ಣು, ವಿಷ್ಣುವಿಗೆ ನಾನು ಅತ್ಯಂತ ಪ್ರಿಯ ಅಂತ ಹೇಳಿ ಉಪಸಂಹಾರ ಮಾಡಿದರು. ಅಷ್ಟು ಹೇಳಿದರೆ ಆಚಾರ ಸ್ವರೂಪ ಹೇಳದಂತೆ ಆಯಿತು, ಇನ್ನೂ ಸ್ಪಷ್ಟ ಮಾಡ್ತಾರೆ. ಯಶ್ಚ ತ್ರೀಣ್ಣುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ ಪ್ರದರ್ಶತ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ಯೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ. ಇದಿಷ್ಟು ಕೂಡ ಹೊರಟು ಸರ್ವಮೂಲ 17 ಗ್ರಂಥದಲ್ಲಿ ಆಚಾರ್ಯ ಶ್ಲೋಕ ಬರೆದರು. 37 17 ಗ್ರಂಥದಲ್ಲಿ ಶ್ಲೋಕ ಇದೆ. ಉಪನಿಷತ್ತುಗಳಲ್ಲಿ ಇದಕ್ಕೆ ಉಳಿದ 3 ಆ 10 4 ಹೇಳಿದ್ದಾರೆ. ವಾಯೋ ರಾಮವಚೋ ನಯಂ ಯಶ್ಯ ತ್ರೀಣ್ಣುಜಿತಾನಿ ವೇದವಚನೆ, ವೇದವಚನೆ ಬಳಿತ್ತ ಇತ್ಯಾದಿ ವೇದವಚನೆ ಯಶ್ಯ ಯಾವ ವಾಯುದೇವರಿಗೆ, ತ್ರೀಣಿ ರೂಪಾಣಿ ಉದಿತಾನಿ 3 ರೂಪಗಳು ಹೇಳಲ್ಪಟ್ಟಿವೆ. ಪ್ರಥಮ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇ ವಚ, ಗೂಢಪ್ರಜ್ಞ ಸ್ಮೃತಿಯಷ್ಟು ಭಗವತ್ ಕಾರ್ಯ ಸಾಧಕ ಅಂತ 3 ರೂಪ ಹೇಳಲ್ಪಟ್ಟಿವೆ. ಎಂಥ ರೂಪಗಳು ಅಂದರೆ ದಿವ್ಯಾನಿ ಅಲಂ, ದಿವ್ಯ ರೂಪಗಳು, ಸುಗ್ರೀವಾದಿ ಇತರ ಅವತಾರಗಳ ರೂಪ ಇದ್ದಂತೆ ಅಲ್ಲ, ದಿವ್ಯ ರೂಪಗಳು. ದಿವ್ಯತ್ವ ಅಂದರೆ ಏನದು, ದಗ್ಧ ಪಟಾಯಮಾನವಾದ ಲಿಂಗದೇಹವಾದ್ದರಿಂದ ಅವರಿಗೆ ಪ್ರತಿಯೊಬ್ಬ ಇದ್ದೂ ಇಲ್ದಾಗಿದೆ, ಅದಕ್ಕೆ ದಿವ್ಯ ರೂಪ. ಮತ್ತು ಅವತಾರ ಮಾಡಿದಾಗಲೂ ಅವ್ರ ಜ್ಞಾನಾದಿಗಳು ಏನಾಗೋದಿಲ್ಲ, ಹ್ರಾಸ ಆಗೋದಿಲ್ಲ, ಅದಕ್ಕೆ ದಿವ್ಯ ರೂಪಗಳು, ಡಿವೈನ್ ಫಾರಮ್ಸ್. ಬಟ್ ತದ್ದರ್ಶತ, ಬಟ್ ಅಂದರೆ ಬಡಿತ್ಥಾಸ ತದ್ದೋಪಸೆ, ಬಟ್ ಅಂದರೆ ಬಲಸ್ವರೂಪ ಅಂತ ಅರ್ಥ. ತತ್ ದರ್ಶತಂ, ಅಲ್ಲೂ ಕೂಡ ದರ್ಶತಂ ಅಂದರೆ ದರ್ಶ ಅಂದರೆ ಜ್ಞಾನ, ದರ್ಶೇನ ತತಂ ದರ್ಶತಂ, ಜ್ಞಾನದಿಂದ ತುಂಬಿದಂತಹ. ಇಲ್ಲಿ ಅವತಾರದಲ್ಲೂ ಕೂಡ ಜ್ಞಾನಪೂರ್ಣರಾದಂತಹ ಅದೇ ತಿಷ್ಟೇ ಅವತಾರೇಶು ಹರಿಭಿರಭರಣ ನಿಂಸಿತೋ ನಿರ್ವಿಕಾರ ಸರ್ವಜ್ಞ ಒಬ್ಬ ಸರ್ವಶಕ್ತಿ ಅದು ಹೇಳೋದಕ್ಕೆ. ಬಟ್ ತದ್ದರ್ಶತ ಮಿತ್ಥಮೇವ ನಿಹಿತಂ, ಇತ್ಥಮೇವ ಅಂದರೆ ಅಲ್ಲಿ ಸುಧಾರ ಬೆರೀತಾರೆ. ಮೂಲರೂಪವದೇವ, ಮೂಲ ರೂಪದ ಜ್ಞಾನಭಕ್ತಿಯಾದಿಗಳು ಹೇಗಿದೆಯೋ ಅವತಾರ ರೂಪದಲ್ಲೂ ಕೂಡ ಅವರಿಗೆ ಹಾಗೇ ಇದೆ. ನಿಹಿತಂ ಎಲ್ಲ ದೇವತೆಗಳು ಸ್ವಲ್ಪ ಹ್ರಾಸ ಆಗಿಬಿಡುತ್ತೆ. ಎಲ್ಲ ರುದ್ರ ಗರುಡಶೇಷ ರುದ್ರದೇವರಿಂದ ಪ್ರಾರಂಭ, ಮೂಲದ ಶಕ್ತಿ ಸಾಮರ್ಥ್ಯ ಅವರಿಗೆ ಬರೋದಿಲ್ಲ. ತೀರ ಪ್ರಸಂಗ ಬಂದ ಸ್ವಲ್ಪ ಡ್ರಾ ಮಾಡ್ಬೋದು ಅಷ್ಟೇ, ಆದರೆ ಉಳಿದಂತೆ ನಿಷಿದ್ಧ. ಇವರಿಗೆ ಬೇಕೇ ಇಲ್ಲ ಅವರು, ಅಷ್ಟು ಶಕ್ತಿ ಇರು. ನಿಹಿತಂ ದೇವಸ್ಯ ಭರ್ಗೋ ಮಹತ್, ಇವರು ಯಾರು, ದೇವಸ್ಯ ಮಹತ್ ಭರ್ಗ, ಪರಮಾತ್ಮ ಸದಾಕಾಲ ಹೃದಯದಲ್ಲಿ ಧರಿಸಿದವರು. ಅವರು ಯಾವ್ಯಾವ ಮೂರು ರೂಪಗಳು ಅಂದರೆ ವಾಯೋಹೋ ರಾಮವಚೋನಯಂ ಪ್ರಥಮಕಂ, ವಾಯುದೇವರ ಪ್ರಥಮಕಂ ರೂಪಂ, ಪ್ರಥಮ ರೂಪ ಯಾವುದು ಅಂದರೆ ರಾಮವಚೋನಯಂ. ರಾಮದೇವರ ಸಂದೇಶವನ್ನು ಸೀತಾಕೃತಿಗೆ ಮುಟ್ಟಿಸಿದಲ್ಲ ಅದು ಮೊದಲನೇ ರೂಪ. ಹನುಮದ್ ರೂಪದ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಯಾವುದು ಅಂದರೆ ಸಂದೇಶವನ್ನು ಮುಟ್ಟಿಸಿದ್ದು. ರಾಮನ ಸಂದೇಶವನ್ನು ರಾಮವಚೋ ಸೀತಾಂ ಪ್ರತಿ ನಯಂ, ಮತ್ತು ಸೀತಾವಚ ರಾಮಂ ಪ್ರತಿ ನಯಂ, ರಾಮದೇವರಿಗೆ ಸೀತಾದೇವಿ ವಚನ ಮುಟ್ಟಿಸಿದ್ದು ಚೂಡಾಮಣಿಯ ರೂಪದಲ್ಲಿ, ಅಂಗುಲಿಯಕ ರೂಪದಿಂದ ಮುಟ್ಟಿಸಿದ್ದು. ಆದ್ದರಿಂದ ರಾಮವಚೋ ನಯಂ ಪ್ರಥಮ ಕಂ, ಇದು ಮೊದಲನೇದು. ದ್ವಿತೀಯಂ ವಪುಃ ಪೃಷ್ಠ ಪುರುಕ್ಷ, ಪುರು ಅಂದರೆ ಪೃತನ, ಕ್ಷ ಅಂದರೆ ಕ್ಷಯ, ಪೃತನ ಅಂದರೆ ಸೇನೆ. ಬಹ್ವಕ್ಷೌಹಿಣಿ ಅಕ್ಷೌಹಿಣಿ ಕ್ಷಪಣ, ಅನೇಕ ಬಟ್ಟು 11 ಅಕ್ಷೌಹಿಣಿ ಸೇನೆಯೊಳಗೆ 6.5 ಅಕ್ಷೌಹಿಣಿ ಕೊಂದು ಹಾಕಿದ್ದು ಭೀಮಸೇನ ದೇವರು. ಅದಕ್ಕೋಸ್ಕರ ಅವ್ರಿಗೇನಂತ ಹೆಸರು ಪೃಕ್ಷ, ಪೃತನಾಕ್ಷಯಕಾರಿ ಪೃಕ್ಷ, ಸೇನೆಯನ್ನು ನಾಶ ಮಾಡಿದ ದುಷ್ಟ ಸೇನೆ ನಾಶ ಮಾಡಿದವರು ಅಂತ ಅರ್ಥ. ಇದು ಎರಡನೇ ರೂಪ ಇದು. ಮಧ್ವೋ ಯತ್ತು ತೃತೀಯಕಂ ಕೃತವಿದಂ, ಮಧ್ವ ಅನ್ನೋದು ಈ ರೂಪ ಮೂರನೇ ರೂಪ, ಇದಂ ತೃತೀಯಕಂ ರೂಪಂ, ಮಧ್ವ ಅಂತಕ್ಕಂಥ ಈ ರೂಪ ಮೂರನೇ ಇದು. ಇದು ಏನು ಮಾಡಿದೆ ಈಗ ಅಂದರೆ ಇದಂ ಭಾಷ್ಯಂ ಹಿ ತೇನ ಪ್ರಭೋ ಕೃತಂ, ಇದಂ ಭಾಷ್ಯಂ ತೇನ ಆ ರೂಪದಿಂದ, ಇದಂ ಭಾಷ್ಯಂ ಈ ತೈತ್ತಿರೀಯ ಉಪನಿಷತ್ತಿನ ಭಾಷ್ಯ ಪ್ರಭೋ ಕೃತಂ. ಪ್ರಭೋ ಅಂದರೆ ವಿಷ್ಣು ವಿಷಯೇ, ವಿಷ್ಣು ವಿಷಯಕವಾಗಿ ಮಾಡಲ್ಪಟ್ಟಿತು ಅಂದರೆ ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡಿದ್ದು ಅಂತ ಒಂದು ಅರ್ಥ. ಮತ್ತು ವಿಷ್ಣು ವಿಷ್ಣು ಪ್ರೀತ್ಯರ್ಥವಾಗಿ ವ್ಯಾಖ್ಯಾನ ಮಾಡಿತ್ತು, ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದ ಬೇರೆ ಬುದ್ಧಿ ಅದು ಯಾತಕ್ಕೋಸ್ಕರ ಮಾಡಿದ್ರಿ ಅಂದರೆ ಹರಿಪ್ರೀತಿಗೋಸ್ಕರ ಮಾಡಿದ್ದೆ ಹೊರತು ಬೇರೆ ಅಲ್ಲ, ಬೇರೆ ಇನ್ಯಾವುದು ಹೇಳಿದರೂ ಕೂಡ ಫಲ ಕಡಿಮೆ. ಅಷ್ಟೇಳಿ ಅದು ಪೂರ್ತಿ ತಮ್ಮ ಅವತಾರಗಳು ಮೂಲರೂಪ, ಅವತಾರಗಳ ವೈಶಿಷ್ಟ್ಯ, ಅವತಾರಗಳಿಂದ ಏನಾಯಿತು ಮತ್ತು ಈ ರೂಪದಿಂದ ಮಾಡಿದ್ದೇನೋ, ಭಾಷ್ಯದ ಉದ್ದೇಶ ಅಷ್ಟೆಲ್ಲ ವಿಷಯದಲ್ಲಿ ಬಂದಂತೆ ಆಯಿತು. ಯಸ್ಯ ತ್ರೀಣ್ಣುಜಿತಾನಿ ವೇದವಚನೆ ರೂಪಾಣಿ ದಿವ್ಯ ಅನ್ಯಲಂ ಬಟ್ ತದ್ದರ್ಶತ ಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮದ್ದೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ. ಇಷ್ಟೇಳಿ ಇದಕ್ಕೆಲ್ಲ ಏನು ಆಧಾರ ಅಂತ ಪ್ರಶ್ನೆ. ಹೇಳಿದ್ದಾರೆ ವೇದವಚನೆ ಅಂತ ಹೇಳಿದ್ದಾರೆ, ಬಳಿತ ಸೂಕ್ತ ಇದೆ ಅಂತ ಹೇಳಿದ್ದೀರಿ, ಅದು ವಾಯುಪರ ಅಂತ ಹೇಗೆ ಹೇಳ್ತೀರಿ? ಅವರೆಲ್ಲ ಅಗ್ನಿಪರ ಅಂತ ಅರ್ಥ ಮಾಡಿದವರು ಇದ್ದಾರೆ ಸಾಯಣಾದಿಗಳು, ಅದಕ್ಕೆ ಆಚಾರ ಪ್ರಮಾಣ ಕೊಡೋದು. ಅವ್ರು ಸುಮ್ಮನೆ ಅರ್ಥ ಮಾಡಿದ್ದಾರೆ, ಆಧಾರ ಹೀಗಿದೆ ನೋಡಿ ಅಂತ ಕೋಟ್ ಮಾಡ್ತಾರೆ. ಅಲ್ಲೇನಿದೆ, ಹನುಮ ಸಾಧತೆ ಮತಿಹಿ ಅಂತಿದೆ. ಮತಿಹಿ ಅಂದರೆ ಏನರ್ಥ ಅಂತ ಪ್ರಶ್ನೆ. ಅದಕ್ಕೆ ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತ, ಮತಿಹಿ ಸಾಧತೆ ಅಂದರೆ ಹನುಮಾನ್ ಸಾಧತೆ. ಮತಿ ಎಂಬ ಯಾರ ಹೆಸರದು? ಹನುಮಂತ ದೇವರ ಹೆಸರದು. ಅದು ಹೇಗೆ ಬಂತು ಅಂದರೆ ಹನು ಶಬ್ದೋ ಜ್ಞಾನವಾಚಿ, ಹನು ಹಿಂಸಾಗತ್ಯೋಹೋ ಅಂತಾರೆ ಧಾತುಕೋಶ, ಹನು ಹಿಂಸಾಗತ್ಯೋಹೋ, ಗತಿ ಅಂದರೆ ಜ್ಞಾನ, ಹನು ಶಬ್ದೋ ಜ್ಞಾನವಾಚಿ, ಸೊ ಹನು ಅಂದರೆ ಜ್ಞಾನ ಅಂತ ಅರ್ಥ. ಹನುಮಾನ್ ಅಂದರೆ ಏನು? ಜ್ಞಾನವಾನ್ ಅಂತ ಅರ್ಥ. ಧನವಾನ್ ಅಂದರೆ ಧನ ಇರೋನು, ಹನುಮಾನ್ ಅಂದರೆ ಜ್ಞಾನ ಇರೋನು, ಅದಕ್ಕೆ ಹನುಮಂತ ದೇವರಿಗೆ ಹನುಮಾನ್ ಅಂತ ಹೆಸರು. ಅದನ್ನೇ ಮತಿ ಶಬ್ದಿತ, ಮತಿ ಶಬ್ದದಿಂದ ಕರೆದಿದ್ದಾರೆ. ಮತಿ ಇಜಿ ಕೊಟ್ಟು ಹನುಮಾನ್ ಅಂತ ಅರ್ಥ, ಹನುಮಾನ್ ಇಜಿ ಕೊಟ್ಟು ಜ್ಞಾನವಾನ್. ರಾಮಸ್ಯ ಶ್ರುತರೂಪಸ್ಯ ವಾಚಸ್ತೆ ನಾನಯಂತಹಿ, ರಾಮಸ್ಯ ಶ್ರುತರೂಪಸ್ಯ, ಋತರೂಪರಾದವರು ರಾಮದೇವರು. ಯಾತಕ್ಕೆ ಋತ ಬೇಕಾದ, ಇಲ್ಲಿ ವೃತ ಅಂತ ಪದ ಇದೆ ಇಲ್ಲಿ, ಆಮ ಪ್ರಥಮಜ ಋತ ಅಂತಿರೋದ್ರಿಂದ. ಋತ ಅಂದರೆ ಯಾರು ಅಂದರೆ ರಾಮದೇವರು. ರಾಮದೇವರ ಮಾತನ್ನು ಏನು ಮಾಡಿದ್ರು ಅವರು, ಋತರೂಪಸ್ಯ ರಾಮಸ್ಯ, ಅದು ಬರೀ ಋತ ಅಲ್ಲ, ಶ್ರುತರೂಪ, ಸುಋತ ಶ್ರುತ, ವಿಶೇಷವಾದ ಜ್ಞಾನರೂಪ, ಸುಜ್ಞಾನ ರೂಪ ಪರಮಾತ್ಮ, ಸಜ್ಞಾನಾನಂದ ಶೀರ್ಷಕ ಅಂತ ಹೇಳ್ತಾರಲ್ಲ ಹಾಗೆ, ಸಜ್ಞಾನ ರೂಪನಾದ ಪರಮಾತ್ಮನಾದ ರಾಮನ ವಾಚ ಮಾತುಗಳೆಲ್ಲ ತೇನ ಹನುಮದ್ ರೂಪದಿಂದ ಅನಯಂತಹಿ ಸೀತಾಕೃತಿ ಒಯ್ದು ಮುಟ್ಟಿಸಲ್ಪಟ್ಟವು, ಇದು ಮೊದಲನೇದು. ಅದು ಮತಿ ಶಬ್ದ ಬಂದಿದ್ದರಿಂದ ಹನುಮಾನ್ ಅಂತ ಆಯಿತು ಅಂತ ಅದಕ್ಕೆ ಅರ್ಥ ಆಯಿತು. ಮತ್ತು ಋತಸ್ಯ ಧೇನಾಹ ಅಂತಿದೆ, ಋತಸ್ಯ ಅಂದರೆ ರಾಮಸ್ಯ ಅಂತ ಅರ್ಥ, ಫಲಿತ ಸೂಕ್ತ. ಋತಸ್ಯ ಧೇನ ಅನಯಂತ ಅಂತಿದೆ, ಋತಸ್ಯ ಅಂದರೆ ಋತರೂಪಸ್ಯ ರಾಮಸ್ಯ ಅಂತ ಅರ್ಥ. ವಾಚಸ್ತೇನ ಅನಯಂತಹಿ ಭೃತಮೋ ಭೀಮ ಇತ್ಯುಕ್ತ. ಮುಂದೇನಿದೆ? ಭೃತಮಃ ಭೃತಮೋ ಭೀಮ ಇತ್ಯುಕ್ತ ವಾಚೋ ಮಾ ಮಾತರಸ್ಮೃತಃ. ಇಲ್ಲಿ ಭೀಮ ಭೀಮ ಅಂತ, ಭೃತಮ ಅಂದರೆ ಯಾರು ಅಂದರೆ ಭೃತಃ ಮಾಹ ಯಸ್ಯ ಯಸ್ಮಿನ್ ಏನ ಏನು ಬೇಕಾದ್ರೆ ಮಾಡ್ಬೋದು. ಅದು ಭೀಮ ಅಂತ, ಭೀಮ ಶಬ್ದಕ್ಕೆ ಭಯಂಕರ ಅಂತ ಸಾಮಾನ್ಯ ಅರ್ಥ. ಒಳಗಿನ ಅರ್ಥ ಏನು ಅಂದರೆ ಜ್ಞಾನವನ್ನು ಧರಿಸಿದವನು, ಪ್ರಮಾಣ ಎಲ್ಲ ವಿದ್ಯೆಗಳನ್ನು ಧರಿಸಿದ ರೂಪ ಅಂತ ಹೆಸರು. ಇತ್ಯುಕ್ತ ವಾಚೋಮ ಮಾತರ ಸ್ಮೃತಃ. ಅಲ್ಲೇನಿದೆ? ಅನಯಂತ ದ್ವಜಪ್ರಭತಿಂ ಜನಯಂತ ಯೋಷಣ ಅಂತ ಹೇಳಬೇಕಾದ್ರೆ ಅಲ್ಲೇನಾಗಿದೆ? ಮಾತದ ಸಪ್ತ ಶಿವಾಸು ಮಾತೃಷು ಅಂತಿದೆ. ವಾಯುದೇವರು ಏನು ಮಾಡಿದ್ದಾರೆ? ಸಪ್ತ ಶಿವಾಸು ಮಾತೃಷು, ಸಪ್ತ ಸದಾಗಮಗಳಲ್ಲಿ ಅವೆಲ್ಲ ತಾಯಂದಿರಿದ್ದ ಹಾಗೆ. ಸೇತೆ ಇತಿ ಮಾತರಿಶ್ವ ಅಂತವ್ರ ಹೆಸರು. ಮಾತರ ಅಂತ ಹೇಳಿದರೆ ವಿದ್ಯೆಗಳು, ಅದರಲ್ಲಿ ಆರಾಮ ಮರಿಬಿಡ್ತಾರೆ ಅಂದ್ರೇನು, ಅನಾಯಾಸ ಎಲ್ಲ ಗ್ರಂಥನ ಅರ್ಥ ಮಾಡ್ಕೋತಾರೆ. ಅದಕ್ಕೋಸ್ಕರ ಮಲಿಕೊಂಡು ಕೊಡ್ತೇನೆ ನಿದ್ದೆಗಳಲ್ಲಿ ಬೇಕಾದ್ರೆ ಹೇಳ್ತೇನೆ, ಈಡಿಯಮ್ಗಳವೆಲ್ಲ ಕೂಡ. ವಾಯುದೇವರು ಆರಾಮ ಶಾಸ್ತ್ರಗಳು ಮರಿಬಿಟ್ಟಿದ್ದಾರೆ ಅಂದರೆ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದಾರೆ. ಋಗಾದ್ಯಾಯಿತಿ, ಅದು ಯಾವುದು ಸಪ್ತ ಶಿವಗಳು ಅಂದರೆ ಋಗಾದ್ಯಾ ಇತಿಹಾಸಸ್ಯ ಪುರಾಣಂ ಪಂಚರಾತ್ರಕಂ ಪ್ರೋಕ್ತ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ತತ ಸ್ಮೃತಃ. ಅದಕ್ಕೆ ಸಪ್ತ ಶಿವಗಳು ಅಂದರೆ ಯಾವುದು? ಶಿವ ಅಂದರೆ ಮಂಗಳಕರವಾದ ಶಾಸ್ತ್ರ ಅಂತ ಹೆಸರು. ಋಗಾದ್ಯಾಹ ಒಂದು, ಇತಿಹಾಸಸ್ಯ ಎರಡು, ಪುರಾಣಂ ಪಂಚರಾತ್ರಕಂ ಇಷ್ಟು ಇಷ್ಟು ಸೇರಿ ಎಷ್ಟಾಯ್ತಾರೆ? ಋಗಾದ್ಯ ಅಂದರೆ ನಾಲ್ಕು, ಇತಿಹಾಸ ಐದು, ಪುರಾಣ ಆರು, ಪಂಚರಾತ್ರ ಏಳು. ಪ್ರೋಕ್ತಾಹ ಸಪ್ತ ಶಿವಾಹ, ಅದಕ್ಕೇನಂತ ಕರೀತಾರೆ? ಸಪ್ತ ಶಿವಾಹ ಅಂತ ಕರೀತಾರೆ. ಋಗಾದ್ಯ ಒಂದು ಮಾಡ್ಕೋಬಾರ್ದು, ಋಗಾದಿಗಳು ನಾಲ್ಕು, ಇತಿಹಾಸ ಒಂದು, ಪುರಾಣ ಒಂದು, ಪಂಚರಾತ್ರ ಒಂದು. ಸಪ್ತ ಶಿವಾಸ್ತತ್ರ ಶಯ ಭೀಮಸ್ತತ ಸ್ಮೃತಃ, ಅದರಲ್ಲಿರೋದೇ ಅವರಿಗೆ ಮಾತರಿಶ್ವ ಅಂತ ಹೆಸರು. ಮಧ್ವಿತ್ ಆನಂದ ಮಧ್ವ ಅನ್ನೋ ಪದ ಇದೆಯಲ್ಲ, ಅದು ಅದನ್ನು ಹೇಳ್ತಾ ಇದೆ. ಮಧ್ವ ಆಧವೇ, ಮಧ್ವ ಅಂದ್ರೇನು? ಮಧು ಇತಿ ಆನಂದ ಉದ್ದಿಷ್ಟ, ಮಧು ಶಬ್ದಕ್ಕೆ ಆನಂದ ಅಂತ ಹೆಸರು. ವಾ ಇತಿ ತೀರ್ಥ ಮುದಾಹೃತ, ಮಧು ವಾ ಮಧ್ವ, ಮಧು ಅಂದರೆ ಆನಂದ, ವಾ ಅಂದರೆ ತೀರ್ಥ, ಮಧ್ವ ಅಂದರೆ ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಮಧ್ವ ಆನಂದ ತೀರ್ಥ ಅಂತ ಹೆಸರು ಅಂತ ಹೇಳಿದರು. ಮಧ್ವಿತ್ ಆನಂದ ಉದ್ದಿಷ್ಟ ವೀತಿ ತೀರ್ಥ ಮುದಾಹೃತ. ಹಾಗೊಂದು ಪ್ರಶ್ನೆ ಬಂತು, ಏನಾಗಬೇಕಂತ ಹಾಗಿದ್ರೆ ಅದು ಮಧುವ ಮಧುವ ಆಗಬೇಕಾಗಿತ್ತು, ಮಧ್ವ ಹೇಗಾಯಿತು ಅಂದರೆ ಸುವಹ ಸ್ವಹ ಆಯ್ತಲ್ಲ ಹಾಗೆ. ಭೂರ್ಭುವಸ್ವ ಅಂತ ಹೇಳಬೇಕಾದ್ರೆ ಸುವಹ ಹೋಗಿ ಸು ಮತ್ತು ವಾ ಸೇರಿ ಸುವ ಅಂತಾಗಿದೆ, ಅದು ಸ್ವಹ ಅಂತ ರೂಪ ಹೇಗೆ ಬಂತೋ ಅದೇ ರೀತಿಯಲ್ಲಿ ಮಧ್ವ ಅಂತಾಗಿದೆ ಅಂಥೇಳಿ ಅದಕ್ಕೆ ಟೀಕಾರ ಬರೆದ ಅರ್ಥ. ಮತ್ತು ಇನ್ನು ವ್ಯಾಕರಣದ ಪ್ರಕಾರ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ ಚಂದ್ರಿಕಾದಿಗಳು, ಅದನ್ನು ಬರೀತಾರೆ. ಮಧ್ವಿತ್ ಆನಂದ ಉದ್ದಿಷ್ಟ ವೇತಿ ತೀರ್ಥ ಮುದಾಹೃತಂ, ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತೀತನು. ಅದು ದಶಪ್ರತಿಂ ಜನಯಂತಿ ಯೋಷಣ ಅಂತ ಒಂದು ವಾಕ್ಯ ಇದೆ, ದಶಪ್ರಮ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತೀತನು ಇತಿ ಸೂಕ್ತಗತಂ ರೂಪ ಏತತ್ರಯಂ ರೂಪತ್ರಯಮೇತನ್ ಮಹಾತ್ಮನಃ ಯೋ ವೇದ ವೇದವಿತ್ ಸ್ಯಾತ್ ತತ್ವವಿತ್ ತತ್ಪ್ರಸಾದತಃ ಇತಿ ಚ. ಹೀಗಿದೆ ಅಂತ ಆಚಾರ್ಯ ಅಷ್ಟೇ ಹೇಳಿಬಿಟ್ರು, ಎಲ್ಲಿ ಅಂತ ಹೇಳಿಲ್ಲ. ತಿರುಗೋ ಪಂಡಿತಾಚಾರ್ಯ ಕೋಟ್ ಮಾಡಬೇಕಾದ್ರೆ ಇತಿ ಭಾವವೃತ್ತ ಇತ್ಯಾದಿ ಸದ್ಭಾವ ಅಂತ ಒಂದು, ಭಾವವೃತ್ತ ಅಂತ ಒಂದು. ಆಚಾರ್ಯರು ಬೇರೆ ಕಡೆ ಉಲ್ಲೇಖ ಮಾಡ್ತಾರೆ, ತಿರುಗೋ ಪಂಡಿತಾಚಾರ್ಯ ಬರೀಬೇಕಾದ್ರೆ ಎಲ್ಲಿ ಗ್ರಂಥ ಅಂತ ಹೇಳಿದ್ದಾರೆ. ಅಂದರೆ ಆ ಗ್ರಂಥಕ್ಕೆ ಸಿಕ್ತಿದ್ವಾಗ ಎಲ್ಲಿ ಆಚಾರ್ಯ ಎಲ್ಲ ಗೊತ್ತಿತ್ತು ಅದು ಹೆಸರು ಹೇಳ್ತಿರಲಿಲ್ಲ. ಇದು ಗೀತಾ ವಾಕ್ಯ ಹೇಳಿದ ಗೀತಾ ಅಂತ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು ಗೀತಾ ಅಂತ ಗೊತ್ತಿರ್ತದೆ ಆ ಟೈಮ್. ಆ ಎಲ್ಲ ಗೊತ್ತಿದ್ದ ಗ್ರಂಥಗಳನ್ನು ಇತಿಚಾ ಅಂದ್ಬಿಡ್ತಾರೆ ಕೆಲವು ಸಲ. ಈ ತತ್ವವೇ ತತ್ಪ್ರಸಾದತಃ, ಇದೆಲ್ಲ ಏನು ಉಪಯೋಗ ಇಷ್ಟು ತಿಳ್ಕೊಂಡ್ರೆ ಅಂದರೆ ಅದು ಇತಿ ಯೋವೇದ ವೇದವಿಸ್ಸಸ್ಯಾತ್ ಇತಿ ಸೂಕ್ತಗತಂ ರೂಪತ್ರಯಂ ಏತತ್ ಮಹಾತ್ಮನಃ, ಮಹಾತ್ಮನಃ ಏತತ್ ರೂಪತ್ರಯಂ, ಯಾವುದದು? ಸೂಕ್ತಗತಂ, ಈ ಬಳಿತ ಸೂಕ್ತದಲ್ಲಿ ಬಂದಿರತಕ್ಕಂತಹ ಮಹಾತ್ಮರಾದ ವಾಯುದೇವರ ರೂಪತ್ರಯಗಳನ್ನು ಯೋ ವೇದ ಯಾರು ತಿಳಿತಾರಲ್ಲ ವೇದವಿತ್ ಸಸ್ಯಾತ್ ವೇದಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ವಾಯುದೇವರ ಅವತಾರ ಚಿಂತನೆ ಮಾಡೋದೇ ಜ್ಞಾನಕ್ಕೆ ಸಾಧನ. ವೇದವತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತ, ವೇದವತ್ತನೇ ಅವನಿಗೆ ಪಾರಾಯಣ ಮಾಡೋಕ್ಕೆ ಬರುತ್ತೆ, ವೇದಘೋಷ ಮಾಡೋಕ್ಕೆ ಬರುತ್ತೆ, ವೇದಾಧ್ಯಯನ ಮಾಡ್ತಾನೆ ಅಂತ ಅರ್ಥ. ತತ್ವವಿತ್ ಅಂದರೆ ವೇದಾರ್ಥ ತಿಳ್ಕೊತಾನೆ ಅಂತ ಅರ್ಥ. ಇದು ವೇದವನ್ನು ಅಧ್ಯಯನ ಮಾಡೋದು ಪಾರ್ಟ್ ಎ, ಅರ್ಥ ತಿಳ್ಕೊಳ್ಳೋದು ಪಾರ್ಟ್ ಬಿ, ಎರಡೂ ಆಗುತ್ತೆ. ಅದರಿಂದ ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತ, ಅದು ಬಡಿತ ಸೂಕ್ತದಿಂದ ಈ ಅಭಿಷೇಕಾದಿಗಳನ್ನು ಮಾಡೋದು ಅಂದರೆ ಒಳ್ಳೆ ಜ್ಞಾನ ಸಾಧನ ಅಂತ ತಾತ್ಪರ್ಯ. ಇತಿಚ ಸಾಧಕೋ ರಾಮ ವಾಕ್ಯಾನ ತತ್ಪ್ರಥಮೀಪಗತ ಸದಾ ಹನುಮಾನ್ ಪ್ರಥಮೋ ಜ್ಞೇಯೋ ಭೀಮಸ್ತು ಬಹುಭುಕ್ಪಿತೋ. ಮತ್ತೆ ಅದೇ ಅರ್ಥವನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತಕ್ಕಂಥ ಇನ್ನೊಂದು ಕೊಟೇಶನ್ ಕೊಡ್ತಾರೆ. ಋತುರೂಪಸ್ಯ ಸಾಧತೆ ಮತಿ ಬಂತಲ್ಲ, ಸಾಧಕೋ ರಾಮವಾಕ್ಯಾನಾಂ, ರಾಮದೇವರ ವಾಕ್ಯವನ್ನು ಸಾಧಿಸಿದವರು. ಉಳಿದವರು ಯಾರು ಸಮುದ್ರ ಹಾರಲಿಕ್ಕೆ ಆಗಲಿಲ್ಲ, ಇನ್ನು ಹೋಗೋ ಪ್ರಶ್ನೆ ದೂರ ಉಳಿತು. ಸಮುದ್ರಕ್ಕಾರಿ ಲಂಕಾ ಪ್ರವೇಶ ಮಾಡಿ ಹುಡುಕಿ ಚಿತಾಕೃತಿ ಕೊಟ್ಟು ಅದೆಲ್ಲ ಮಾಡಬೇಕಿತ್ತು, ಉಳಿದವರು ಯಾರಿಗೂ ಸಾಧ್ಯ ಇರಲಿಲ್ಲ. ಅದಕ್ಕೆ ಸಾಧಕೋ ರಾಮವಾಕ್ಯಾನಾಂ ತತ್ ಸಮೀಪಗತ ಸದಾ, ಸದಾ ದೇವ್ರ ಹತ್ರ ಇರ್ತಾರಂತೆ. ಅದಕ್ಕೆ ವಾಯುದೇವರ ದೇವ್ರ ಮುಂದೆ, ಅದಕ್ಕೆ ಬೇರೆ ದೇವತೆಗಳು ಪೂಜೆ ಮಾಡೋಂಗಿಲ್ಲ, ಸದಾ ಕಾಲ ದೇವ್ರ ಮುಂದೆ ಯಾರನ್ನು ಪೂಜೆ ಮಾಡಬೇಕು? ಪ್ರಾಣದೇವರನ್ನು ಮಾತ್ರ. ರಾಮದೇವರು ವರ ಕೊಡ್ತಾರೆ, ನಿರ್ಣಯದಲ್ಲಿ ಬರ್ತದೆ. ತಾವು ಪರಂಧಾಮ ಕೊರಟ ಹನುಮಂತ ಅಂಜಲಿ ಬರಬೇಕಾಗಿಲ್ಲ, ಯಾವ ಬೇಕಾದ್ರೂ ಬರಬಹುದು. ಇವರೆಲ್ಲ ಈ ಬಂದರೆ ಬಂದ ಹಾಗೆ, ಇಲ್ಲದವ್ರು ಆಮೇಲೆ ಬರಹಾಗಿಲ್ಲ. ಈ ಯಾವಾಗ ಬೇಕಾದ್ರೂ ಬರ್ಬೋದು ನೀನು. ಒಂದು ಇನ್ನೊಂದು, ನಾ ಸದಾ ಕಾಲ ನನ್ನ ಮುಂದೆ ಪೂಜೆ ಮಾಡಿಕೊಳ್ಳೋ ಒಂದು ಯೋಗ್ಯತೆ ಬರಲಿ ಅಂತ ಹೇಳ್ತಾರೆ. ದೇವ್ರ ಮುಂದೆ ಉಳಿದೊಂಡ್ರೆ ದೊಡ್ಡವ್ರ ಮುಂದೆ ಸಿಕ್ಕವನು ಪೂಜೆ ಮಾಡಬಾರದು. ಆದರೆ ಹನುಮಂತೇವ್ರಿಗೆ ಎಕ್ಸೆಪ್ಷನ್, ಏನದು, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಅದೆಲ್ಲ ರಾಯರು ಬರಿಬೇಕಾದ್ರೆ ಸರ್ವದಾ ಭಗವತ್ ಸನ್ನಿಧವು ಪೂಜ್ಯಾನಾಂ ಅಂತ ಪ್ರಾರ್ಥನೆಗಳು ಹೇಳ್ತಾರೆ. ವಿಶೇಷ ಅವರಿಗೆ ಎಲ್ಲಿಗೆ ಅವ್ರಿಗೆ ವರ ಕೊಟ್ಟಿದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಎರಡು ಭಾಗ ಇದೆ, ಮುಕ್ತಸ್ಥಾನ ಮುಕ್ತಸ್ಥಾನ ಎರಡಿದೆ. ಆ ಮುಕ್ತಸ್ಥಾನಕ್ಕೆ ಯಾವ ಬೇಕಾದ್ರೂ ಹೋಗ್ಬೋದು ಅವರು, ಮುಕ್ತಸ್ಥಾನಕ್ಕೂ ಹೋಗ್ಬೋದು, ಹೋಗೋದಿಲ್ಲ. ಆ ದೇವರು ವರ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ನಿಮಗೆ ಮಾತ್ರ ನೋಡಿ ಕೆಲವು ಟೈಮಿಂಗ್ಸ್ ಇರ್ತದೆ, ಕೆಲವರಿಗೆ 24 hours ಬನ್ನಿ ಅಂದ್ಬಿಡ್ತಾರೆ ಅಂತೇಳಿ. ಯಾರು ರಾತ್ರಿ 2 ಗಂಟೆಗೆ ಹೋಗೋದಿಲ್ಲ, ಹೇಳಿದ್ರೆ 24 hours ಬನ್ನಿ ಅಂತೇಳಿ ಯಾರು ಹೋಗೋದಿಲ್ಲ. ಬಟ್ ಉಳಿದವರಿಗೆ ಅಪಾಯಿಂಟೆಡ್ ಟೈಮ್ನಲ್ಲಿ ಬಂದರೆ ಮಾತ್ರ ಸ್ವಲ್ಪ ಬೇಟಾದರೂ ನಾಳೆ ಬನ್ನಿ ಅಂದ್ಬಿಡ್ತಾರೆ. ಇವ್ರಿಗೆ ಆಗಲ್ಲ, ಆ ಲಿಬರ್ಟಿ ಕೊಡ್ತಾರೆ ಪ್ರೀತಿ ತೋರಿಸ್ಲಿಕ್ಕೆ. ಇವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಬೋದಿಲ್ಲ, ಅಂಥವ್ರಿಗೆ ಕೊಡೋದು ಲಿಬರ್ಟಿನ. ಮಿಸ್ಯೂಸ್ ಮಾಡ್ಕೊಡೋರಿಗೆ ನೆಕ್ಸ್ಟ್ ಟೈಮ್ ಇದ್ದಾಗೆಲ್ಲ ಬರಬೇಡ ಅಂತ ಹೇಳ್ಬಿಡ್ತಾರೆ. ಒಂದ್ಸತಿ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ತೆಗೆದುಬಿಡ್ತಾರೆ ವಾಪಸ್. ಅದನ್ನು ಇನ್ಮೇಲೆ ಮಾತ್ರ ಆಗಲ್ಲ, ತಲೆ ಎಂಟ್ರಿ ಮಾಡಬೇಡ, ಹೇಳಿದಾಗ ಮಾತ್ರ ಬನ್ನಿ ಅಂತೆ. ಅವರೆಂದೂ ಮಾಡ್ಕೊಂಬೋದಿಲ್ಲ. ಆದ್ದರಿಂದ ಅವನು ವರ ಕೊಟ್ಟಮೇಲೆ ಅದು ಎಲಿಜಿಬಿಲಿಟಿ ಬಂದೋಯ್ತು. ಉಪಯೋಗ ಮಾಡ್ಕೊಳ್ಳೋದು ಅವರಿಷ್ಟ, ಅವ್ರು ಮಾಡ್ಕೊಂಡಿಲ್ಲ. ಓ, ಎಲ್ಲಿ ಎಲ್ಲಿ ಮುಕ್ತಿಗೆ ಹೋಗ್ತಾರೆ ಅಂದರೆ ಬ್ರಹ್ಮ. ಇಲ್ಲಿ ಹೇಳಿದಾಗ ವಾಯುದೇವರೇ, ನಿತ್ಯ ಹನುಮಂತೇವ್ರ ಪೂಜಾ ಇಲ್ಲಿ ವಾಯುದೇವರು ವಾಯುದೇವರೇ, ಯಾಕೆ ನಿತ್ಯ ಪೂಜೆ ಮಾಡೋದು ಯಾರದು? ಹನುಮಂತೇವ್ರನ್ನೇ. ಆದ್ದರಿಂದಾಗಿನೇ ಹಾಗೆ ಇದೆ. ಸೊ ವಾಯುದೇವರು ನಿತ್ಯ ಪೂಜೆ ಮಾಡೋದು ಒಂದಾಯಿತು. ಹನುಮದ್ ರೂಪಕ್ಕೆ ಅದರಲ್ಲೂ ವಿಶೇಷ. ರಾಮದೇವ್ರ ರೂಪ ಹೊರ ಕೊಟ್ಟಿದ್ದು ಯಾವ ರೂಪಕ್ಕೆ? ಹನುಮದ್ ರೂಪಕ್ಕೆ. ಅದು ಇನ್ನೂ ವಿಶೇಷ. ಅದಕ್ಕೆ ಅನೇಕರ ಮನೆಯಲ್ಲಿ ಸಾಮಾನ್ಯವಾಗಿ ಪ್ರಾಣದೇವರ ಪ್ರತಿಮೆ ಇರ್ತದೆ. ಆಚಾರ್ಯ ಪ್ರತಿಮೆಗಿಂತ ಜಾಸ್ತಿ ಯಾವುದಿರ್ತದೆ? ಕಾರಣ ಏನು ಅಂದರೆ, ರಾಮದೇವರು ವಿಶೇಷ ವರ ಕೊಟ್ಟಿರೋ ರೂಪ. ಅವ್ರ ರೂಪಗಳಲ್ಲಿ ಭೇದ ಇಲ್ಲದವರು ಏನಿದೆ? ವಿಶೇಷ ಇದೆ, ಮತ್ತೆ ಅದನ್ನು ಮಾಡಿ ಬಿಡಾಗಿಲ್ಲ. ವಿಶೇಷ ಇರೋದ್ರಿಂದ ಆ ರೀತಿ ತಿಳ್ಕೋಬೇಕು. ಸಾಧಕೋ ಜ್ಞಾನಕಾರ್ಯಕ್ಕೆ ವೇದವ್ಯಾಸರು ಉಪಾಸ ರೂಪ ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ. ಸಾಧಕೋ ರಾಮವಾಕ್ಯಾನಾಂ ತತ್ಸಮೀಪಗತ ಸದಾ ಹನುಮಾನ್ ಪ್ರಥಮೋ ಜ್ಞೇಯ ಭೀಮಸ್ತು ಬಹುಭುಕ್ ಪಿತೋಹೋ. ಮುಂದೇನಿದೆ? ಪಿತುಮಾನ್ ಅಂತಿದೆ, ಗೊತ್ತಾಯ್ತು. ಪಿತುಮಾನ್ ನಿತ್ಯ ಆಶಯೇ. ಪಿತುಮಾನ್ ಅಂದ್ರೇನು? ಪಿತುರೀತಿ ಅನ್ನನಾಮ ಸ್ಯಾತ್ ಬರೀತಾರೆ. ಪಿತು ಅಂದರೆ ಅನ್ನ ಅಂತ ಅರ್ಥ. ಪಿತುಮಾನ್ ಅಂದರೆ ಅನ್ನ ತಿನ್ನೋರು ಅಂತ ಅರ್ಥ. ನಾವು ತಿಂತೇವಲ್ಲ ಅಂತ ಕೇಳಿದರೆ, ತಿಂತೇವೆ, ಆರೋಗ್ಯ ಜೀರ್ಣ ಆಗೋದಿಲ್ಲ, ಒದ್ದಾಟ ಎಲ್ಲ ಇದೆ, ಮತ್ತು ಹೆಚ್ಚಿದಲ್ಲಕ್ಕಾಗೋದಿಲ್ಲ. ಅವರು ಎಂಥವ್ರವರು? ಬಂಡಿ ಅನ್ನವ ಉಂಡಿ ತುಕೂಸು, ಬಹುಭುಕ್ ಪಿತೋ ಬಹುಭುಕ್ ಅಂತ. ಅದಕ್ಕೆ ಅಸಾಧಾರಣ್ಯೇನ ವ್ಯಪದೇಶಾಭವಂತಿ ಅಂತ ಕರೀತಾರೆ. ಹಾಡ್ತಾ ಇವ್ರಿಗೆ ಕಂಠ, ಒಳ್ಳೆ ಕಂಠ ಅಂತಾರೆ. ಎಲ್ರಿಗೂ ಕಂಠ ಇರುತ್ತೆ, ಅದು ಸುಶ್ರಾವ್ಯ ಕಂಠ ಇದ್ದಾಗ ಒಳ್ಳೆ ಕಂಠ ಅಂತ ಕರೀತಾರೆ. ಒಳ್ಳೆ ಕಂಠ, ದೊಡ್ಡ ಕೈ ಅಂತ ಕರೀತಾರೆ. ಕೈ ಅಷ್ಟೇ ಇರ್ತದೆ, ಕೈಯೇ ದೊಡ್ಡದಿರೋದಿಲ್ಲ. ಚೆನ್ನಾಗಿ ಹೆಚ್ಚು ಕೈ ಬಿಟ್ಟು ಬಡಿಸೋರಿ ದೊಡ್ಡ ಕೈ ಅಂತ ಕರೆಯೋದು ಅವೆಲ್ಲ ಮಾತು ಸಾಮಾನ್ಯ ಪದ್ಧತಿ ಅದು. ಅದಕ್ಕೆ ವಾಯುದೇವರು ಬಹುಭುಕ್ ಪಿತೋ, ಪಿತುಮಾನ್ ಅಂದರೆ ಬಹುವನ್ನ ಭೋಗ್ತಾ ಅಂತ ಅರ್ಥ. ಆಚಾರ್ಯ ಎಷ್ಟೋ ತೋರಿಸಿದ್ದಾರೆ, ಮದುವೆ ಇದ್ದರೆ ಎಷ್ಟೋ ಸತ್ತ ಸಂಘದಲ್ಲಿ ಆಚಾರ್ಯರು 4000 ಬಾಳೆಹಣ್ಣು, 30 ಕೊಡ ಹಾಲು ಇದೆಲ್ಲ ತೊಗೊಂಡಿದ್ದರಿಂದ ಪಿತುಮಾನ್ ಅನ್ನೋದು ಅವರಿಗೆ ಅಪ್ಲೈ ಆಯಿತು. ಪೃಥನಾ ಕ್ಷಯಕಾರೀಚ ದ್ವಿತೀಯಸ್ತು ತೃತೀಯಕಃ. ಎರಡು ಬಹುಭುಕ್ ಪಿತೋಹೋ, ಪಿತೋ ಅಂದರೆ ಪಿತುಹು, ಪಿತೋಹೋ ಅಂಬೋದು ಷಷ್ಠಿ. ಪಿತೋಹೋ ಬಹುಭುಕ್, ಅನ್ನವನ್ನು ಬಹು ತಿನ್ನುವವರು. ಪೃಥನಾ ಕ್ಷಯಕಾರೀಚ ದ್ವಿತೀಯಸ್ತು ದ್ವಿತೀಯ ತೃತೀಯಕಃ. ಪೃಥನಾ ಕ್ಷಯಕಾರೀಚ, ಅದು ಪೃಕ್ಷ ಅದಕ್ಕೆ ಅರ್ಥ. ಇದು ದ್ವಿತೀಯಸ್ತು. ಬಹುಭುಕ್ ಪಿತೋಹೋ ಎಂಬುದು ಪೃಥನಾ ಕ್ಷಯಕಾರಿ ಎಂಬುದು ಎರಡನೇ ರೂಪ. ತೃತೀಯಕಃ ಪೂರ್ಣಪ್ರಜ್ಞ, ಮೂರನೇ ರೂಪ ಪೂರ್ಣಪ್ರಜ್ಞ ರೂಪ. ತಥಾ ಆನಂದತೀರ್ಥನಾಮ ಪ್ರಕೀರ್ತಿತ. ಆನಂದತೀರ್ಥ ಅಂತಲೇ ಹೆಸರು. ಪೂರ್ಣಪ್ರಜ್ಞ ಅನ್ನೋದು ಸನ್ಯಾಸದ ನಾಮ, ಆನಂದತೀರ್ಥ ಅಂಬುದು ಪೀಠದ ನಾಮ. ಆನಂದತೀರ್ಥ ಅಂತ ಹೆಸರಿಟ್ಟು ಪೀಠ ಕೊಟ್ಟರು, ಪೂರ್ಣಪ್ರಜ್ಞ ಅಂತ ಹೆಸರಿಟ್ಟು ಸನ್ಯಾಸ ಕೊಟ್ಟಿದ್ದರು. ಅದಕ್ಕೆ ಎರಡು ಹೆಸರು ಅದಿದೆ. ಎರಡು ಏನವು? ಎರಡು ವೇದೋಕ್ತ ಹೆಸರುಗಳೇ. ಪೂರ್ಣಪ್ರಜ್ಞ ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ. ಅಲ್ಲಿ ಹೇಳಿ ಅದೇ ಹೇಳ್ತಿರೋದೀಗ. ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞ. ದಶಪ್ರಮತಿ ಎಂಬುದು ವೇದದಲ್ಲಿ ಬಂದ ಹೆಸರು, ಅದನ್ನೇ ಪೂರ್ಣಪ್ರಜ್ಞ ಅಂತ ಹೆಸರಿಟ್ಟು. ಗೊತ್ತಾಯ್ತಾ? ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ. ದಶ ಅಂದರೆ ಸರ್ವ, ಸರ್ವ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞ. ಅದು ಪೂರ್ಣಪ್ರಜ್ಞ ಸ್ತತಸ್ಮೃತಃ ದಶಪ್ರಮತಿ. ಅದಕ್ಕೆ ದೇವತೆಗಳೇನು ಮಾಡಿದರು? ಪೂರ್ಣಪ್ರ ಹೆಸರಿಟ್ಟ ತಕ್ಷಣ ಭಾರಿ ಖುಷಿ ಪಟ್ಬಿಟ್ರೆ, ಅದಕ್ಕೆ ವಿಧೋಕ್ತವಾದ ಹೆಸರಿದು ಅಂಥೇಳಿ ದೇವತೆಗಳೆಲ್ಲ ಹೆಸರನ್ನು ಅನುಮೋದನೆ ಮಾಡಿದರು. ಅದನ್ನು ಹೇಳೋದಕ್ಕೆ ಆ ಪ್ರಜ್ಞಾ ಪ್ರಮತಿರುದ್ದಿಷ್ಟ ಪೂರ್ಣಪ್ರಜ್ಞ ತತಸ್ಮೃತಃ. ಆ ಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೇ ಹರಿಂ ಅಸತ್ಯಮ ಪ್ರತಿಷ್ಠಂಚ ಜಗದೇ ತದನೀಶ್ವರಂ ವದದ್ಭಿರ್ಗುಹಿತಂ ಸಂತಂ ತೃತೀಯೋ ಸುರ್ಮಥಾಯತಿ. ಅಲ್ಲೇನಿದೆ, ಮಾ ಗುಹಾ ಸಂತಂ ಮಾತರಿಷ್ಯೋ ಮಥಾಯತಿ ಅಂತಿದೆ. ಮಥಾಯತಿ ಅದಕ್ಕೆ ಅರ್ಥ ಹೇಳ್ತಾರೆ, ಆ ಸಮಂತ ಆಧವೆ ಅಂತಿದೆ. ಆಧವೆ, ಆ ಅಂದರೆ ಸಮಂತಾತ್, ಧವ ಅಂದರೆ ಪತಿ. ಆ ಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೇ ಹರಿಂ. ಕಲಿಯುಗದಲ್ಲಿ ಎಲ್ಲ ಗೊತ್ತು, ದೇವರು ಬಿಟ್ಟು ತಿಳ್ಕೊಂಡ್ಬಿಡ್ತಾನೆ, ದೇವರು ಪೂರ್ತಿ ಮರೆಯಾಗಿ ಬಿಡ್ತಾನೆ. ಅಂತ ದೇವರು ಬನ್ನ ಪತಿ ಸರ್ವಪತಿ ಅಂತ ಪ್ರವರ್ತನೆ ಮಾಡ್ತಾರೆ ಆಚಾರ್ಯರು. ಅದು ಯಾರ ಮುಂದೆ? ಅಸತ್ಯಂ ಅಪ್ರತಿಷ್ಠಂಚ ಜಗದೇತದನೀಶ್ವರಂ ವದದ್ವಿರ್ಗುಹಿತಂ ಸಂತಂ. ಮೊದಲೇ ಕಣ್ಣು ಕಾಣೋದಿಲ್ಲ, ಅದು ಬಟ್ಟೆ ಬೇರೆ ಕಟ್ಟತ್ತೊಂದು ಆ ಹೊತ್ತಿನಾಗೆ ಇನ್ನೂ ಕಷ್ಟ. ಮೊದಲೇ ಕಣ್ಣು ಕಾಣೋದಿಲ್ಲ, ರಾತ್ರಿ ಬೇರೆ, ಬಟ್ಟೆ ಬೇರೆ ಕಟ್ಬಿಟ್ಟು ಇನ್ನೇನಾಗುವುದು ಅವಸ್ಥೆ ಒಂದು. ಆ ಸ್ಥಿತಿ ಕಲಿಯುಗದಲ್ಲಿ ದುರ್ಭಾಷ್ಯಗಳಿಂದಾಗಿ ಏನಾಗುತ್ತಾಗ, ವಿಜ್ಞಾನ ಭಾನುಮತಿ ಕಾಲಬಲೇನ ನೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೆ. ಮೊದಲೇ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಅದರಲ್ಲೂ ಕತ್ತು, ಅದು ಅಮಾವಾಸ್ಯೆ, ಅದು ಮೋಡ ಬೇರೆ ಸೇರ್ಕೊಂಡ್ಬಿಟ್ಟಿದೆ, ಮಧ್ಯರಾತ್ರಿ, ಅರಣ್ಯ, ಬರೀ ಕಂದಕಗಳು, ಹಾವು ಚೇಳುಗಳು, ಒಂದು ಹೆಜ್ಜೆ ಎಡಾಗಿಲ್ಲ. ಅಂಥ ಹೊತ್ತಲ್ಲಿ ಗೈಡ್ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತಲ್ಲ, ಆ ರೀತಿ ಮಾಡಿದ್ದಾರೆ ಆಚಾರ್ಯರು ಅಂತ ಅರ್ಥ. ಎಂಥವ್ರು ಆಪೋಸಿಟ್ ಜನಗಳು ಅಂದರೆ, ಅಸತ್ಯಂ ಅಪ್ರತಿಷ್ಠಂಚ ಜಗತೇತದನೀಶ್ವರಂ, ಭಗವದ್ಗೀತಾ ಶ್ಲೋಕಡವೆ ಸಂಬಂಧಪಟ್ಟಿದ್ದು, ಜಗದಾಹುರಣೀಶ್ವರಂ ವದದ್ಭಿರ್ಗು ಅಂತ, ವದದ್ಭಿರ್ ಗುಹಿತಂ ಸಂತಂ. ಅದರಿಂದ ದೇವರು ಪೂರ್ತಿ ಕಾಣದಂತೆ ಆಯಿತು ಜನಗಳಿಗೆ. ಅದನ್ನೇನು ಮಾಡ್ತಾರೆ, ಮಥ ಅಸುರು ತೃತೀಯೋಸು ಮಥಾಯತಿ, ಮಥನ ಮಾಡ್ತಾರೆ. ಅದಕ್ಕೆ ಮಥಾಯತಿ, ಮಥಯತಿ ಬಿಟ್ಟು ಮಥಾಯತಿ ಆತಕ್ಕೆ ಅಂದರೆ, ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಮಥನ ಮಾಡಿ ತಿಳಿಸ್ತಾರೆ ಶಾಸ್ತ್ರಾರ್ಥವನ್ನು. ಸುಮ್ಮನೆ ಹೇಳೋದು ಬೇರೆ, ಅದನ್ನು ಸಬ್ಸ್ಟ್ಯಾಂಟಿಯೇಟ್ ಮಾಡೋದು ಬೇರೆ. ಆ ರೀತಿ ಮಾಡಿಕೊಡೋದ್ರಿಂದ ಮಥಾಯತಿ ಅಂತ ಹೆಸರಿಟ್ಟು ಮಥಾಯತಿ. ಏನ ವಿಷ್ಣೋಸ್ತು ವರ್ಪಾಖ್ಯಾತ್ ಗುಣ ವರ್ಪಸಹ ಅಂತಿದೆ. ಶವಸ ವರ್ಪಸಹ ಈಶಾನಾಸ ಶವಸ ಅಂತ ಬಂತಲ್ಲ, ವರ್ಪಸಹ ಅಂದ್ರೇನು? ಏನ ವಿಷ್ಣೋಸ್ತು ವರ್ಪಾಖ್ಯಾತ್ ಗುಣಾನಾಜ್ಞಾಶಿಶು ಪರಾನ್. ವರ್ಪ ಅಂತ ಹೇಳಿದರೆ ಗುಣಗಳು, ವಿಷ್ಣುವಿನ ಗುಣಗಳನ್ನು ಆಜ್ಞಾಶಿಶು ಪರಾನ್ ಬಿಡದವರಿಗೆ ತಿಳಿಸೋದಕ್ಕೋಸ್ಕರವಾಗಿ ಯಾರಿಗೆ, ಅವರಿವರಿಗೆಲ್ಲ. ಈಶಾನಾಸಹ, ಈಶಾನ ಅಂದರೆ ರುದ್ರದೇವರು, ಈಶಾನಾಸ ಅಂದರೆ ರುದ್ರಾದಿ ದೇವತೆಗಳು, ಅವರಿಗೆ ಅವರೆಲ್ಲ ಏನಾದರೂ ಪರವಾಗಿ ವಾಯುದೇವರು ಉಪದೇಶ ಕೇಳಿ ಸೂರಯ ಕಿಂಕರ ಶಂಕರಾದ್ಯಾಹ, ಮೊದಲೇ ಜ್ಞಾನಿಗಳು ಮಧ್ವರೂಪದ ಉಪದೇಶವನ್ನು ಪಡೆದ ಮೇಲೆ ವಿಶೇಷವಾದ ಜ್ಞಾನ ಸಂಪಾದನೆ ಮಾಡಿದರು. ಸ್ವರಕ್ಕೆ ಅವರು ಪಾಠ ಕೇಳ್ತಿದ್ರು ಅಂತ ಬಂದಿದೆ, ಶೇಷದೇವರು ಪಾಠ ಕೇಳ್ತಿದ್ರು, ರುದ್ರದೇವರು ಪಾಠ ಕೇಳ್ತಿದ್ರು ಅಂತ ಬಂದಿರೋದ್ರಿಂದ ಸೂರಯಶ್ಚ ನಿಗೂಢಾನ್ ನಿರ್ಗುಣೋಕ್ತಿಭಿ, ಅವೆಲ್ಲ ನಿರ್ಗುಣೋಕ್ತಿಗಳಿಂದಾಗಿ ನಿಗೂಢವಾಗಿದ್ದ ವಿಷ್ಣುವಿನ ಗುಣಗಳನ್ನು ರುದ್ರಾದಿ ದೇವತೆಗಳಿಗೂ ಕೂಡ ಸ್ಪಷ್ಟ ತಿಳಿಸಿಕೊಟ್ರು. ಹೀಗೆ ತ್ರೇತಾಯಾಮ್ ದ್ವಾಪರೇ ಚೈವ ಕಲವು ಚೇತೇ ಕ್ರಮಾಶ್ರಯ, ಮೂರು ರೂಪಗಳು ಯಾವ್ಯಾವ ಬಂದು ಅಂದರೆ ಕ್ರಮವಾಗಿ ತ್ರೇತಾಯಾಮ್ ತ್ರೇತಾಯುಗದಲ್ಲಿ, ದ್ವಾಪರೇ ದ್ವಾಪರಯುಗದಲ್ಲಿ, ಚೈವ ಕಲವು ಕಲಿಯುಗದಲ್ಲಿ, ಹನುಮ ಭೀಮ ಹನುಮದ್ರೂಪ ಭೀಮರೂಪ ಮಧ್ವರೂಪ ಕ್ರಮಾತ್ರಯ. ಏನ ಅಲ್ಲ ನಿಗೂಢಾನ್ ಎಲ್ಲಿದೆ ನಿರ್ಗುಣ ಶಬ್ದಕ್ಕೆ, ನಿರ್ಗುಣ ಗೂಢವಾಗಿತ್ತು. ಗುಹಾ ಸಂತಂ ಅಂದ್ರೇನು? ಪರಮಾತ್ಮ ಮುಚ್ಚೋಗಿಬಿಟ್ಟಿದ್ದ. ಯಾತಕ್ಕೆ ಮುಚ್ಚೋಗಿದ್ದ ಅಂದರೆ ನಿರ್ಗುಣೋಕ್ತಿಭಿ ನಿಗೂಢಾನ್, ಅಯೋಗ್ಯರೆಲ್ಲ ನಿರ್ಗುಣ ಅಂತ ಹೇಳಿ ಮಾತುಗಳಿಂದ ಮುಚ್ಚಾಕ್ಬಿಟ್ಟಿದ್ದು. ನಿರ್ಗುಣ ನಿರ್ಗುಣ ಅನ್ನ ಮಾತನ್ನು ಉಪಯೋಗಿಸಿಬಿಟ್ಟು ವಿಶ್ವಮಿಚ್ಚ ವಿಹುರ ಗುಣವಾನ್ ಅಂತ ಹೇಳಿ ಹೇಳಿ ಏನು ಮಾಡಿಬಿಟ್ಟಿದ್ರು, ದೇವ್ರಿಗೆ ಮೊದಲೇ ದೇವರು ಕಾಣದೇ ಇದ್ದ ದೇವ್ರ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು, ಅದನ್ನೆಲ್ಲ ಸರಿಯಾಗಿ ಮಾಡಿದರು. ಏತೇಷಾಂ ಪರಮೋ ವಿಷ್ಣು ನೇತಾ ಸರ್ವೇಶ್ವರೇಶ್ವರ ಸ್ವಯಂಭೂ ಬ್ರಹ್ಮ ಸಂಜ್ಞೋಸೌ ಪರಸ್ಮೈ ಬ್ರಹ್ಮಣೇ ನಮಃ ಇತಿ ಚ. ಏತೇಷಾಂ ಪರಮೋ ವಿಷ್ಣು ನೇತಾ ಸರ್ವೇಶ್ವರೇಶ್ವರ, ಎಲ್ಲ ರೂಪಗಳ ಮೇಲೆ ವಿಷ್ಣು ಇದ್ದಾನೆ, ಆತ ನೇತ ಸರ್ವೇಶ್ವರೇಶ್ವರ, ಸರ್ವೇಶ್ವರೇಶ್ವರನಾಗಿ ಪರಮಾತ್ಮ ಇದ್ದಾನೆ. ಸ್ವಯಂಭೂ ಬ್ರಹ್ಮ ಸಂಜ್ಞೋಸೌ, ಆತನ ಸ್ಪೆಷಲ್ ನೇಮ್ ದೇವರಿಗೆ ಸ್ವಯಂಭೂ ಬ್ರಹ್ಮ ಅಂತ ಕರೀತಾರೆ. ಸ್ವಯಂಭೂ ಬ್ರಹ್ಮ ಸಂಜ್ಞೋಸೌ ಪರಸ್ಮೈ ಬ್ರಹ್ಮಣೇ ನಮಃ ಅಂತ ಪರಬ್ರಹ್ಮನಾದ ಶ್ರೀಹರಿಗೆ ನಮಸ್ಕಾರ ಅಂತೇಳಿ ಇನ್ನೊಂದು ಕೊಟೇಶನ್, ಇತಿಚ ಇತಿಚ, ಒಂದು ಪ್ರವೃತ್ತ ಇನ್ನೊಂದು ಭಾವವೃತ್ತ, ಇನ್ನೊಂದು ಕಡೆ ಸ್ವಾಭಾವ್ಯ, ಹೀಗೆಲ್ಲ ಉಲ್ಲೇಖ ಮಾಡ್ತಾರೆ, ಅದು ತಿಳಿದಿರಬೇಕು. ಹಾಂ, ಇನ್ನು ಏನೇನೋ ಮಾಡ್ತಾರೆ, ಹೌದು ಹೇಳಿದ್ನಲ್ಲ ಮಾಡ್ತಾರೆ, ಅದು ತಪ್ಪು ಮಾಡ್ತಾರೆ ಅಂತ ಅರ್ಥ ಮಾಡ್ತಾರೆ. ಹೇಳ್ಬೇಕು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಅವರವ್ರ ಯೋಗ್ಯತೆಯಕ್ಕೆ ಫಲ ಕೊಡ್ತಾರೆ. ರಾಯರು ಎಂಥದ್ದವ್ರಿಗೆ ಫಲ ಕೊಡ್ತಾರೆ ಗೊತ್ತಲ್ಲ, ಇವತ್ತು ಗೊತ್ತಾಯ್ತಲ್ಲ, ಹೋದವರೆಲ್ಲರಿಗೂ ಫಲ ಒಂದಲ್ಲ ಏನೋ ಫಲ ಕೊಟ್ಟೇ ಕೊಡ್ತಾರೆ ಅಂತ. ಆದರೆ ಅದೇ ರೀತಿ ಅವ್ರು ಕೇಳಿ ಲೆಕ್ಕಾಚಾರ ಅಷ್ಟೇ, ಅಂಗಡಿಗೆ ಹೋದ ಕಾಲಕ್ಕೆ ನಿಮ್ಮ ಫಾಲ್ಡಲ್ಲಿ ಕೇಳಿದ್ರು ಕೊಡ್ತಾರೆ, ಹೋಗ್ತಾರೆ ಅಂಗಡಿಯೊಳಗೆ ಕುಡಿರಿ ಅಂತ ಕೊಡ್ತಾರೆ. ಅದನ್ನ ಕುಡಿದ್ಬಿಟ್ರೆ ಯಾರು ತಪ್ಪದು, ಕುಡಿದು ಅಂತ ತಪ್ಪು, ಆ ರೀತಿಯಲ್ಲಿ ಅಂಗಡಿಯಲ್ಲಿಟ್ಟೆ ಕೊಡ ವ್ಯಾಪಾರ ಬೇರೆ, ಮೆಡಿಕಲ್ ಸ್ಟೋರ್ಸ್ ಇದೆ, ಕೇಳಿದ್ದು ಕೊಟ್ಬಿಡ್ತಾನೆ. ಡಾಕ್ಟ್ರ್ ಕೇಳಿದ್ದೆಲ್ಲ ಕೊಡೋದಲ್ಲ, ಏನು ಕೊಡ್ತಾರೆ ಅವರು? ಸಂಬಂಧಪಟ್ಟ ಔಷಧಿ ಮಾತ್ರ ಕೊಡ್ತಾರೆ ಹೊರತು ಇರೋದೆಲ್ಲ ಕೊಟ್ಟು ಕಳಿಸೋದಿಲ್ಲ. ಸೊ ಒಂದು ರೂಪದಲ್ಲಿ ಏನು ಮಾಡ್ತಾರೆ ಅವರೀಗ, ಅಂಗಡಿ ಇಟ್ಟ ಕೆಲವು ರೂಪಗಳು ಆ ರೂಪದಿಂದ ಕೇಳಿದ್ದು ಕೊಡ್ತಾರೆ ಅಷ್ಟೇ, ಒಳ್ಳೇದಾಗಲಿ ಕೆಟ್ಟದಾಗಲಿ ಇಲ್ಲ, ಕೊಟ್ಬಿಡ್ತಾರೆ. ಅದು ಇದೇ ಡಾಕ್ಟ್ರ್ ಆದ ರೂಪದ ಏನು ಮಾಡ್ತಾರೆ, ಈಗ ಏನು ಮಾಡ್ತಾರಾಗ ಅನುಗ್ರಹ ಮಾಡಿ ಕೊಡ್ತಾರೆ, ವಾಸಿಯಾಗಲಿ ಅಂತ ಕೊಡ್ತಾರೆ. ಅದಕ್ಕೆ ಅನುಗ್ರಹ ಮಾಡೋ ರೂಪಗಳು ಬೇರೆ, ಹೇಳೋದು ಇನ್ವಿಜಿಲೇಟರ್ ರೂಪ ಬೇರೆ, ಪ್ರೊಫೆಸರ್ ರೂಪ ಬೇರೆ ಅಂತ ಹೇಳಲಿಲ್ಲ. ಇನ್ವಿಜಿಲೇಟರ್ ರೂಪದಲ್ಲಿ ಬರೀ ಪೇಪರ್ ಕ್ವಶ್ಚನ್ ಪೇಪರ್ ಕೊಡೋದು, ಆನ್ಸರ್ ಪೇಪರ್ ಶೀಟ್ ಕೊಡೋದು, ಇದೇನು ಮಾಡೋದಿಲ್ಲ. ಅದಕ್ಕೆ ಟೀಚರ್ ಆದಾಗ ಉಪದೇಶ ಮಾಡ್ತಾರೆ, ಅವರಿಗೆಲ್ಲ ಟೀಚರ್ ಆಗಿ ಉಪದೇಶ ಮಾಡೋದಿಲ್ಲ ಅವರು. ಅದರಿಂದನೇ ದೋಷ ಇದೆ. ಅವ್ರು ಯಾವ ರೀತಿ ಉಪವಾಸ, ಉಪವಾಸ ಇರತಕ್ಕ ಫಲ ಗೊತ್ತಾಯ್ತಾ? ಇವತ್ತು ದೇವರು ನಾಸ್ತಿಕರು ಬದುಕಿದ್ದಾರೋ ಇಲ್ಲೋ ಹಾಗಿದ್ರೆ ಫಲ ಗಿಲ್ಲ ಬಿಟ್ಟು ಹಾಳಾಗೋಗಲಿ, ದೂರ ಬಿಟ್ಟುಬಿಡಿ. ನಾಸ್ತಿಕರು ಮೊದಲು ಬದುಕಲೇಬಾರದ ಲೆಕ್ಕದಲ್ಲಿ, ಬದುಕಿದ್ದಾರೋ ಇಲ್ಲೋ? ಇವತ್ತು ಕಳ್ಳರು ಕೂಡ ಸಿಟಿಜನ್ಸ್ ಆಫ್ ಇಂಡಿಯಾ ಆಗ್ತಾನೆ, ಹೌದಾ? ಅದು ಬಂದಾಗ ಸ್ಟೇಟ್ ಕಳ್ಳರು ಇರ್ತಾರೆ, ಬೇರೆ ಸ್ಟೇಟವ್ರು ಹಿಡಿಯಾಗಿಲ್ಲ, ಅವ್ರು ಅದೇ ಸ್ಟೇಟವ್ರು ಹಿಡಿಬೇಕು ಅವ್ರನ್ನ. ವೀರಪ್ಪನ ಅದಕ್ಕೆ ಎಸ್ಕೇಪ್ ಇಲ್ಲಿದ್ದ ಅಲ್ಲಿಗೆ ಅಲ್ಲಿ ಇಲ್ಲಿ ಹೋಗ್ತಾಗಲ್ಲ ಅವರು, ಅಲ್ಲಿ ಸದ್ಯ ಆ ಕಡೆ ಹೋದಂತ ಬಿಟ್ಬಿಡ್ತಿದ್ದರು ಅವರು, ಮತ್ತು ಅವ್ರಿಗೆ ಮತ್ತೆ ಆ ಕಡೆ ಬಿಟ್ಬಿಡ್ತಿದ್ರು. ಯಾಕೆ ಆ ಸ್ಟೇಟಲ್ಲಿ ಪೊಲೀಸ್ ಸ್ಟೇಷನ್ ಅಷ್ಟೇ ಕಂಪ್ಲೇಂಟ್ ಎಲ್ಲೆಲ್ಲ ಕೊಡೋಗಿಲ್ಲ, ಎಲ್ಲಿ ಕೊಡಬೇಕವರು? ನೀರಸ್ ತಮ್ಮ ಜುಡಿಷ್ ಸ್ಟೇಷನಲ್ಲಿರೋ ಪೊಲೀಸ್ ಸ್ಟೇಷನ್ ಕೊಡಬೇಕು ಹೊರತು ಬೇರೆ ಕಡೆ ಕೊಡೋಗಿಲ್ಲ. ಅವನು ಹಿಡಿಯಾಗಿಲ್ಲ ಮತ್ತು ಬೇರೆ ಕಡೆ ಎಲ್ಲರೂ ಹಿಡಿಯಾಗಿಲ್ಲ, ಮತ್ತೆ ಏನು ಮಾಡಬೇಕು? ಸೌ ಹಿಡಿಬೇಕು. ಇವೆಲ್ಲ ಲೂಪ್ ಹೋಲ್ಸ್ ಕೂಡ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಅದು ಆ್ಯಕ್ಚುಲಿ ಯಾವುದಕ್ಕೋ ಮಾಡಿದ ರೂಲ್ಸನ್ನು ಬೇರೆ ಅದಕ್ಕೆ ಮಾಡ್ಕೊಂಡ್ಬಿಟ್ಟು ಮೋಸ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಆದಷ್ಟಿಯೊಳಗೆ ಉಪಾಸನೆ ತಕ್ಕ ಫಲ ಕೊಡೋದ್ರಿಂದ ಅವ್ರಿಗೆ ಕೊಟ್ಟೆ ಕೊಡ್ತಾರೆ. ನಾಸ್ತಿಕರು ಬದುಕಿದ್ದಾರೆ ಎಂಬ ದೊಡ್ಡ ಪವಾಡ ಅದು ಒಂದು, ಅರ್ಥ ಆಯ್ತಾ? ನಾಸ್ತಿಕರು ಬದುಕಿದ್ದಾರೆ, ದ್ವೇಷಿಗಳು ಬದುಕಿದ್ದಾರೆ. ದುರ್ಯೋಧನ ಕೃಷ್ಣನ ಎದುರಿಗೇನೆ 100 ವರ್ಷ ಬದುಕಿದ್ದ, 70 ವರ್ಷ ಬದುಕಿದ್ದಿಲ್ಲ. ಇವೆಲ್ಲ ಏನು ತೋರಿಸುತ್ತೆ? ಅವರವ್ರ ಸಾಧನೆಗೆ ಅನುಕೂಲ ಮಾಡಿಕೊಡ್ತಾರೆ, ಆದ್ದರಿಂದ ದೋಷ ಅಲ್ಲ ಅದು. ಹಾಂ, ಅವ್ರ ಸಾಧನೆ ಸರಿ ಇಲ್ಲ, ಫಲ ಶಾಶ್ವತ. ಹಿರಣ್ಯಕಶಿಪು ಫಲ ಕೊಡಲಿಲ್ಲ ಆಗಿದ್ರೆ, ವರ ಕೊಡ ಹಿರಣ್ಯಕಶಿಪು ವರ ಕೊಡಲಿಲ್ಲ, ದುಷ್ಟರಿಗೆಲ್ಲ ವರ ಕೊಟ್ಟವ್ರು ಯಾರು? ದೇವತೆಗಳೇನೆ. ಆದ್ದರಿಂದ ಇವತ್ತು ರಾಯರು ಕೊಡ್ತಾರೆ, ಅವ್ರು ಕೊಡ್ತಾರೆ, ಆಶ್ಚರ್ಯ ಏನೇ ಇಲ್ಲ ಅದರೊಳಗೆ. ಅವ್ರು ಕೊಟ್ಟು ತೋರಿಸಿದ್ದಾರೆ ಈಗಾಗಲೇ, ಲೆಕ್ಕಾಚಾರ ಪ್ರಕಾರ ಕೊಡಬೇಕು, ಕೊಡ್ತಾರೆ. ಆದರೆ ಅನುಗ್ರಹ ಮಾಡಬೇಕಾ ಎಲ್ಲರಿಗೂ ಮಾಡೋದಿಲ್ಲ, ಅದು ಸರಿಯಾದ ಯಥಾರ್ಥ ಯುದ್ಧವಾದ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಬೇರೆ, ಬರೀ ಫಲ ಬೇರೆ. ಏತೇಷಾಂ ಪರಮೋ ವಿಷ್ಣುರ್ನೇತಾ ಸರ್ವೇಶ್ವರೇಶ್ವರಃ ಸ್ವಯಂಭೂ ಬ್ರಹ್ಮ ಸಂಜ್ಞೋಸೌ ಪರಸ್ಮೈ ಬ್ರಹ್ಮಣೇ ನಮಃ ಇತಿ ಚ. ಅಷ್ಟು ಮುಗಿಸಿ ಮತ್ತೆ ಇನ್ನೊಂದು ಶ್ಲೋಕ ಬರೀತಾರೆ ದೇವರ ಮೇಲೆ. ಎಲ್ಲೆಲ್ಲಿ ಆಚಾರ್ಯ ತಮ್ಮ ಸ್ವರೂಪ ಹೇಳ್ತಾರೋ ಎರಡು ಶ್ಲೋಕ ಬರೆದಿರ್ತಾರೆ, ಮೊದಲೊಂದು ಆಮೇಲೆ ಒಂದು ಬರೀತಾರೆ. ಬೇರೆ ಕಡೆಗೆಲ್ಲ ಏನು ಮಾಡ್ತಾರೆ, ತಮ್ಮ ಸ್ವರೂಪ ಹೇಳಲಿಲ್ಲ ಬೇರೆ ಕಡೆಗೆ, ಒಂದೇ ಶ್ಲೋಕ ಬರೀ, ಎರಡು ಶ್ಲೋಕ ಬರೋದಿಲ್ಲ, ಸ್ಟಡಿ ಮಾಡಬೇಕು ಅದನ್ನೆಲ್ಲ. ಒಂದನೇ ಶ್ಲೋಕ ಬರೆದಿದ್ದಾರೆ, ಇಲ್ಲಿ ಮಾತ್ರ ಎರಡು ಬರೀತಾರೆ. ಎಲ್ಲೆಲ್ಲಿ ಎಶ್ಚತ್ರುನಿತಾನೆ ಬಂದಿರುತ್ತೋ ಅಲ್ಲಿ ಮೊದಲೊಂದು ಆಮೇಲೆ ಒಂದು ಬರೀತಾರೆ. ಟೀಕಾರ್ಯಾರು ಅದಕ್ಕೆ ಹೇಳ್ತಾರೆ, ಯಾಕೆಂದ್ರೆ ತಮ್ಮ ವಿಷಯ ಹೇಳ್ಕೊಂಡು ಮುಕ್ತಾಯ ಮಾಡೋದು ಆಚಾರ್ಯ ಇಷ್ಟ ಇಲ್ಲ, ಮತ್ತೆ ದೇವ್ರ ಕಡೆ ಹೋಗಬೇಕು ಅಂತ ಉಲ್ಲೇಖ ಮಾಡ್ತಾರೆ ಅಂತ ಟೀಕಾರಾಯರ ಮಾತು. ಅದಕ್ಕೆ ವಾಯುಸ್ತುತಿ ಕೂಡ ಏನು ಬಂತೀಗ, ಹಿಂದೂ ಮುಂದೆ ಹೇಳು, ಸಂಪುಟಾಕಾರ ಹೇಳೋದಕ್ಕೆ ಅದೇ ಕಾರಣ. ಸಂಪುಟಾಕಾರ ಆಚಾರ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ವಾಯುಸ್ತುತಿ ಹೇಳಬೇಕಾದ್ರೆ ಕೂಡ ಸಂಪು ವಾಯುಸ್ತುತಿ ಎಶ್ಚತ್ರಿಣಿತಾನೆ ಬಂದಾಗಾಯ್ತಲ್ಲ, ಮೊದಲು ಮೊದಲು ದೇವರ ಹೆಸರು, ದೇವರು ಈ ಕಡೆ ಆ ಕಡೆ ಬರಬೇಕು. ಇದು ಆಚಾರ ದೊಡ್ಡ ಪದ್ಧತಿ ಇದು. ಎಲ್ಲೇ ತಮ್ಮ ವಿಷಯ ಹೇಳ್ಕೊಂಡು ಮುಗಿಸ್ಬಾರ್ದು, ದೇವ್ರ ವಿಷಯ ಹೇಳೇ ಮುಕ್ತಾಯ ಮಾಡಬೇಕು ಅಂತ. ತಮ್ಮ ವಿಷಯ ಯಾಕೆ ಹೇಳಬೇಕು ಈ ಮಧ್ಯೆ ಅಂದರೆ, ಮತ್ತೆ ಬರೀತಾರೆ ಟೀಕಾರ. ಹೇಳಬೇಕಾದ್ರೆ ಎಲ್ಲರೂ ಇಷ್ಟ ಸ್ವರೂಪ ಹೇಳ್ಕೊಳ್ಳಿಲ್ಲ, ಆಚಾರ ಮಾತ್ರ ಹೇಳ್ಕೊಂಡ್ರೆ. ಅದಕ್ಕೆ ವಾಯೋ ಮುಖ್ಯಧೀಯ, ಅವರನ್ನು ಭಾರತೀಯರನ್ನು ಮುಖ್ಯ ಉಪಾಸನೆ ಮಾಡಬೇಕು ನಾವು. ಅವರ ಮೂಲ ರೂಪದಿಂದ ಅವತಾರ ರೂಪನ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಅದಕ್ಕೆ ಸ್ವರೂಪ ಹೇಳ್ಕೊಂಡಿದೆ, ಉಳಿದಿಲ್ಲ ಹೇಳ್ತಿದ್ದೆ ಇಲ್ಲ ಆಚಾರ್ಯ, ಗೊತ್ತಾಯ್ತಾ? ಆದರೆ ಉಳಿದ ದೇವತೆಗಳು ಸ್ವರೂಪ ಮಾತ್ರ ಉಪಾಸನೆ ಮಾಡಬೇಕು, ಅವತಾರ ಮಾಡಬೇಕಾಗಿಲ್ಲ. ದಶರಥಮಾಚಾರ ಪೂಜೆ ಅಂತ ನಮ್ಮ ದುರ್ವಾಸರ ಪೂಜೆ ಅಂತಿಲ್ಲ. ಆದರೆ ದುರ್ದೇವರ ಆರಾಧನೆ ಉಂಟು, ರುದ್ರದೇವರ ಆರಾಧನೆ ಮಾಡ್ತಾರೆ. ಆದರೆ ಅವತಾರ ಅಶ್ವತ್ಥಾವರ ಗುಡಿ ಅಂತೆಲ್ಲರೂ ನೋಡಿದ್ದೀರಾ ನೀವು? ದುರ್ವಾಸರ ಗುಡಿ ಅಂತ ಹನುಮಂತ ದೇವರ ಗುಡಿ ಇದೆ, ದೇವರ ಎಲ್ಲ ರೂಪಗಳ ಗುಡಿ ಇದೆ, ಹರಿವಾಯುಗಳ ರೂಪಗಳಿಗೆ ಮಾತ್ರ ಗುಡಿಗಳು, ಉಳಿದವ್ರಿಗೆ ಗುಡಿಗಳಿಲ್ಲ. ಯಾತಕ್ಕೆ ಅಂತ ಕೇಳಿದರೆ ಉಳಿದವ್ರಿಗೆ ಹೇಳಿಲ್ಲ ಅದನ್ನು. ಅದಕ್ಕೆ ಆಚಾರ ತಮ್ಮ ರೂಪ ಹೇಳ್ಕೋಬೇಕಾಗಿತ್ತು, ಉಪಾಸನೆ ಮಾಡಬೇಕಾಗಿತ್ತು, ಅದಕ್ಕೆ ಹೇಳಿದ್ದೆ ಹೊರತು ಅಹಂಕಾರಕ್ಕೂ ಅದಕ್ಕೆ ಹೇಳಿದ್ದಲ್ಲ. ಅದು ಉಪಾಸ್ಯ ರೂಪವಾದ್ದರಿಂದ ತಿಳಿಸಿದ್ದಾರೆ. ಎಲ್ಲ ಟೀಕಾರ ಅಲ್ಲೆಲ್ಲ ಬರೆದ್ಬಿಡ್ತಾರೆ, ಬರೀಬೇಕಾದ ಯಾಕೆ ಹೇಳ್ಕೊಟ್ರು, ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಉಳಿದವ್ರು ಯಾಕೆ ಹೇಳಿಲ್ಲ ಅಂದರೆ, ಅವರು ಸ್ವರೂಪ ಮೂಲ ರೂಪ ಚಿಂತನೆ ಮಾಡಬೇಕು, ಅವರು ಇಲ್ಲಿ ಮಾಡೋಕ್ಕೆ ಕಾರಣ ಇಲ್ಲ, ಅದಕ್ಕೆ ಹೇಳೋಕ್ಕೆ ಹೋಗಲಿಲ್ಲ ಅವರು. ಹಾಂ, ಅದು ನಾವಾಗಿ ಮತ್ತೆ ಹೇಳ್ಕೊಳ್ಳೋದು ತಪ್ಪಾಗುತ್ತಾಗ, ಯಾವುದನ್ನು ಅವ್ರು ಹೇಳಿಲ್ಲ, ಶಾಸ್ತ್ರ ಹೇಳಿಲ್ಲ, ನಾವು ಹೇಳೋಕ್ಕವ್ರು ಏನಾಗುತ್ತದೀಗ? ಇರಲೆವೆಂಟ್ ಹೇಳಿದಾಗ ಯಾವುದು ಉಪಾಸನೆಗೆ ಅವ್ರಿಗೆ ಅಗತ್ಯ ಇಲ್ಲ, ಅದನ್ನು ಹೇಳೋ ಕಾರಣ ಇಲ್ಲ. ಅದು ಹೇಳದೆ ಇದ್ಮೇಲೆ ಏನು ಮಾಡಬೇಕಾಗ, ನಾವು ಅದನ್ನು ಕೇಳೋದು ಪ್ರಸಂಗನೂ ಬರೋದಿಲ್ಲ. ಪೂರ್ಣಾಗಣ್ಯಗುಣೋದಾರಧಾಮ್ನೆ ನಿತ್ಯಾಯ ವೇಧಸೆ ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ. ಇನ್ನೊಂದು ಕೆಲವು ಪ್ರಶ್ನೆಗಳು ಬರುತ್ತೆ. ದೊಡ್ಡ ದೊಡ್ಡವರು ಎಷ್ಟೋ ಜನ ಶಿಷ್ಯರೇ ಕೇಳಿರ್ಬೋದು ಕೂಡ, ನೀವು ಯಾರು ಅವತಾರ ಅಂತ ಹೇಳಿಬಿಟ್ಟು. ಅವಾಗ ಏನು ಮಾಡಿರ್ಬೋದು ಅವರು? ನೋಡು, ಇದು ಉಪಾಸ್ಯ ಬಸ್ತೆ ಬರೋದಿಲ್ಲ, ಕೇಳಲಿಕ್ಕೆ ಹೋಗಬೇಡ ಅಂತ ಹೇಳಿರ್ಬೋದು, ಗೊತ್ತಾಯ್ತಾ? ಅಕಸ್ಮಾತ್ ತೀರಬೇಕಾದವ್ರು ಹೇಳಿದರೆ ಇದೆಲ್ಲ ಹೇಳಕ್ಕೆ ಹೋಗಬೇಡ, ನಿನಗೆ ಮಾತ್ರ ಇದು ಅಂತ ಹೇಳಿರ್ತಾರೆ. ಅದು ನಾಟ್ ಫಾರ್ ಆಲ್, ಅವರಿಗೆ ಮಾತ್ರ. ಅದು ಔಷಧಿ ಅವರಿಗೆ ಮಾತ್ರ, ಉಳಿದವ್ರು ಏನು ಮಾಡ್ತಾರೆ ಅಂತ ತಾವು ತೊಗೊಂಡ್ಬಿಡಕ್ಕೆ ಹೋಗ್ತಾರೆ, ತಪ್ಪಾಗುತ್ತೆ, ಗೊತ್ತಾಯ್ತಾ? ಯಾಕೆಂದ್ರೆ ಕೂಡ ಅದಕ್ಕೆ ಪ್ರತಿಯೊಂದು ಸರ್ತಿ ಕೂಡ ಇದಾನ ಪೇಷಂಟ್ ಇದ್ದರೆ ಎಲ್ರಿಗೂ ಒಂದೇ ಔಷಧಿ ಅಲ್ಲ, ರೋಗ ಬೇರೆ ಆಗಿರುತ್ತೆ. ಇವ್ರೇನು ಮಾಡ್ತಾರೆ ಎಲ್ಲ ನನಗೂ ಒಂದೇ ತೊಗೊಂಡ್ಬಿಟ್ರೆ ಪಂಚಿತೆ ಆಗುತ್ತೆ ಕೆಲವು ಸಲ. ಅದು ಹೇಳಿದ್ದಲ್ಲ, ಅದು ಉಪಾಸನೆ ಬೇಕಾದಾಗ ಮಾತ್ರ ಹೇಳಿರ್ತಾರೆ. ಆದ್ದರಿಂದ ಉಳಿದವ್ರು ಹೇಳಬಾರ್ದು, ಅದಕ್ಕೆ ಹೇಳೋದಕ್ಕೆ ಹೋಗೋದಿಲ್ಲ ಅವರು, ಅವ್ರು ಹೇಳೋದಕ್ಕೆ ಹೋಗೋದೇ ಇಲ್ಲ. ಅದು ನಮ್ಮಿಂದ ಬೇಕಾಗಿ ನಮಗೆ ಸಂಬಂಧಪಟ್ಟ ವಿಚಾರ ನಿಮ್ಗೆ ಯಾಕೆ ಹೇಳಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ಅಲ್ಲ, ಸತ್ಯೋಪಾಸನೆ ಕೂಡ ಎಲ್ರಿಗೂ ಬೇಕಿಲ್ಲ, ಮಿಥ್ಯೋಪಾಸನೆ ಅನರ್ಥಕರಣೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಸತ್ಯೋಪಾಸನೆ ಕೂಡ ವಿಹಿತವಾದಷ್ಟೋ ಅಷ್ಟೇ, ಗೊತ್ತಾಗ ಔಷಧಿ ಎಂಬುದು ಹೌದೌದು, ಔಷಧಿ ಎಂಬುದು ಸಂಶಯನೇ ಇಲ್ಲ. ಆದರೆ ಇವನಿಗೆ ಔಷಧಿ ಅಲ್ಲ, ಗೊತ್ತಾಯ್ತು, ಮಿಥ್ಯೋಪಾಸನೆ ಇವನಿಗೆ ಮಿಥ್ಯ, ಆದರೆ ಆ್ಯಕ್ಚುಲಿ ಔಷಧಿಯಾಗಿ ಸತ್ಯ. ಆದ್ದರಿಂದ ಎಲ್ಲರೂ ಎಲ್ಲ ಉಪಾಸನೆ ಮಾಡಬೇಕಾದ್ರೆ ಈ ವಿದ್ಯೆಗಳ ಕೂಡ ಉಪಶತೆ ಎಲ್ಲರೂ ಉಪಾಸನೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಉಪಾಸನೆ ಮಾಡಲಿಕ್ಕೆ ಹೇಳಿಲ್ಲ, ಯಾತಕ್ಕೆ ಹೇಳಿದ್ದಾರೆ, ಸುಮ್ಮನೆ ತಿಳ್ಕೊಳ್ಳೋಕೆ ಹೇಳಿದ್ದಾರೆ ಹೊರತು ಉಪಾಸನೆಗೋಸ್ಕರ ಹೇಳಿಲ್ಲ. ಅದಕ್ಕೆ ಔಷಧಿ ಪೇಪರಲ್ಲಿ ಬರ್ತಿರುತ್ತೆ, ಔಷಧಿ ಕೊಟ್ಬಿಟ್ಟು ಕೊನೆಗೆ ಇವೆಲ್ಲ ಹೇಳಿರೋದು ಇಷ್ಟೇ, ಕೆಲವು ಮೆಡಿಕಲ್ ಬುಕ್ಸು ಬೇಕಾದ ಸಿಗುತ್ತೆ ನಿಮಗೆ. ಇದು ನೀವು ಡಾಕ್ಟರ್ ಆಗಲಿಕ್ಕೆ ಬರೆದಿದ್ದಲ್ಲ, ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿರೋದೇ ಹೊರತು ನೀವು ಪ್ರಸಬಂಧ ಏನು ಮಾಡಬೇಕು ನೀವು, ಇದನ್ನು ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಹಾಕಲೇಬೇಕಾದ ಪ್ರತಿ ಔಷಧಿ ಮೇಲೆ ಬರೆದಿರ್ತಾರೆ, ಏನು ತಗೋ ಹೇಗೆ ತೊಗೋಬೇಕು ಅಂತ ಬರೆದ್ರೆ ನೀವು ಡಾಕ್ಟ್ರ್ ಹೇಳಿದ ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದು ಆ ರೀತಿ ಅದು ನಿಯಮ, ಅದು ಅದು ಗುರುಗಳು ಬೇಕು ಅಂತ ಯಾತಕ್ಕೆ ಅಂದರೆ ಅದೇ ರೀತಿನೇ. ಉಪಾಸನೆಗೆ ಅರ್ಹತೆ ಇದ್ದಾಗ ಮಾತ್ರ ಮಾಡಬೇಕು, ಅವ್ರು ಮಾಡೋಕ್ಕೆ ಹೋಗಬಾರ್ದು. ಪೂರ್ಣಾಗಣ್ಯ ಗುಣೋದಾರ ಧಾಮ್ನೇ ನಿತ್ಯಾಯ ವೇಧಸೆ ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ, ವಿಷ್ಣವೇ ನಮಃ ಅಂತ ಮುಕ್ತಾಯ ಮಾಡಿದರು. ಏನಂತ, ಪೂರ್ಣಾಗಣ್ಯ ಗುಣೋದಾರ ಧಾಮ್ನೇ, ವಿಷ್ಣು ಶಬ್ದಕ್ಕೆ ಅರ್ಥನೇ ಅದು ವಿಷಣ. ಪೂರ್ಣ ಅಗಣ್ಯ ಗುಣ ಉದಾರ ಧಾಮ್ನೆ, ಪೂರ್ಣವಾದ ಅಗಣ್ಯವಾದ ಗುಣಗಳು ಅನ್ನೋದಕ್ಕೆ ಉದಾರ ಧಾಮ್ನೆ, ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ಆ ಪದ ಇದ್ದಾಗ ಕಲ್ಯಾಣ ಗುಣಗಳಿಗೆ ಮುಖ್ಯ ನೆಲೆಯಾದಂತಹ ನಿತ್ಯಾಯ ನಿತ್ಯನಾದಂತಹ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ವೇಧಸೆ ಜನ್ಮಾದ್ಯಶ್ಯಯತಃ ವೇಧಸ ಸೃಷ್ಟಿಕರ್ತ ಅಮಂದಾನಂದ ಸಾಂದ್ರಾಯ. ಇಷ್ಟೆಲ್ಲ ಯಾತಕ್ಕೆ ಪಡ್ತಾನೆ ಅಂದರೆ ಪೂರ್ಣಾನಂದ ಸ್ವಘನ ಪರಮಾತ್ಮ, ಸಾಂದ್ರ ಅಂದರೆ ಘನ, ಪೂರ್ಣಾನಂದ ಘನ. ಪ್ರೇಯಸೇ ವಿಷ್ಣವೇ ನಮಃ ಅಂತ, ವಿಷ್ಣು ಪ್ರೇಯಸೆ ಪ್ರಿಯನಾದ ವಿಷ್ಣುವಿಗೆ ನಮಸ್ಕಾರ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ವಿರಚಿತೆ ಶ್ರೀಮದ್ ತೈತ್ತರೀಯ ಉಪನಿಷತ್ ಭಾಷ್ಯೆ ತೃತೀಯವಲ್ಲಿ ಸಮಾಪ್ತ. ಅಲ್ಲಿ ಮುಕ್ತಾಯ. ಉದಾರದ ಶ್ರೇಷ್ಠ, ಉದಾರ ಶ್ರೇಷ್ಠ ಉತ್ಕೃಷ್ಟ, ಉದಾರ ಶಬ್ದಕ್ಕೆ ಉತ್ಕೃಷ್ಟ ಅಂತ ಅಲ್ಲಿಗೆ ಅದು ಉಪನಿಷತ್ ಮುಗಿದಿದೆ. ಮುಂದೆ ಚಾಂದೋಗ್ಯ ಉಪನಿಷತ್ತು, ಅದು ಖಂಡ ಅರ್ಥ ಸಿಗುತ್ತೆ, ಪ್ರಿಂಟ್ ಸಿಗುತ್ತೆ, ನೋಡ್ಕೊಂಬನ್ನಿ ಇಲ್ಲದವರೆ ಜೆರಾಕ್ಸ್ ಮಾಡಿಸ್ಕೋಬೇಕು, ನೋಡ್ಕೊಬಂದ್ರೆ ಸರಿ. ನೋಡಿ 100 ರೂಪಾಯಿ 95 ಕೊಡ್ತಾರಂತೆ, ತೊಗೊಂಡ್ಬರ್ಬೋದು. ಖಂಡಾರ್ಥ ಖಂಡಾರ್ಥ ಇರೋದು ಒಳ್ಳೇದು ಯಾವಾಗಲೂ. ಭಾಷ್ಯ ಸರ್ವಮೂಲದಲ್ಲಿ ಇದ್ದೇ ಇದೆ, ಆದ್ದರಿಂದ ಭಾಷ್ಯ ಬೇರೆ ಬೇಕಿಲ್ಲ. ನಾವು ಓದೋದು ಭಾಷ್ಯ ಖಂಡಾರ್ಥ, ಆದ್ದರಿಂದ ಅಷ್ಟು ಸಿಕ್ಕೇ ಸಿಗುತ್ತೆ. ಸಾಕು, ಬೇಡ ಬೇಡ, ಭಾಷ್ಯ ಸರ್ವಮೂಲದಲ್ಲಿ ಇದೆಯಲ್ಲ, ಸರ್ವಮೂಲ ಅಂತ ಅಷ್ಟೇ ಕಡೆ ಎಲ್ಲರ ಹತ್ತಿರ ಇದೆ, ಯೋಚನೆ ಇಲ್ಲ. ಓಂ ಜನ್ಮಾದ್ಯಶ ಯಥೋನ್ವಯ ನಾಡಿದ್ರಿಂದ, ನಾಡಿದ್ದು ಒಳ್ಳೆ ದಿವಸನೇ, ಮಹಾಶಿವರಾತ್ರಿ ಒಳ್ಳೆ ನವಣ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ನಾಡಿದ್ದು ಚಾಂದೋಗ್ಯ ಎಂದು ಗುರುವಾರದಿಂದ ಟಿಪ್ಪಣಿ ಬೇಡ, ಖಂಡಾರ್ಥ ಸಾಕು, ಅವರ ಆಚಾರ ಭಾಷ್ಯ ಖಂಡಾರ್ಥ, ಅಷ್ಟಕ್ಕೆ ವರ್ಷ ಬೇಕದು. ಇನ್ನು ಟಿಪ್ಪಣಿ ತೊಗೊಂಡ್ಬಿಟ್ರೆ 2.5 ವರ್ಷ ಆಗೋಗ್ಬಿಡ. ಅಮಾವಾಸ್ಯೆ, ಅಮಾವಾಸ್ಯೆ ಅದಕ್ಕೆ ಮಾಡ್ತೇನೆ, ಶುಕ್ರವಾರ ಅಮಾವಾಸ್ಯೆ ಅಲ್ಲಲ್ಲ, ಗುರುವಾರ ತ್ರಯೋದಶಿ ಅಷ್ಟೇ, ತ್ರಯೋದಶಿ ಆಮೇಲೆ ಆಮೇಲೆ ಚತುರ್ದಶಿ, ಶನಿವಾರ ಅಮಾವಾಸ್ಯೆ, ಆದ್ದರಿಂದ ಅಮಾವಾಸ್ಯೆ ಪ್ರಶ್ನೆ ಬಿಲ್ಲ. ಓಂ ಜನ್ಮಾದ್ಯಶ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ಭಿನ್ನಸ್ವರಾಟ್.